ಮಮ ಭಂಗರಹಿತಂ ಅಜಡಂ ವಿಮಲಂ ಸದಾ ಅನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ.
Muted. The host has muted the conference. This line cannot be unmuted.
ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುಭೂಯಾದ್ ಅಸ್ಮದಿಷ್ಟಾತ್ ಸಿದ್ಧೇ ತಪೋವಿದ್ಯಾ ವಿರಕ್ತಿಯಾದಿ ಸದ್ಗುಣಭುಗಾಕರಾನಂ ವಾಜರಾಜ ಗುರುನ್ ವಂದೇ ಹೈಗ್ರೀವ ಪದಾಶ್ರಿಯಾನ್ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತಯಾರವೇ ಆಪಾದಮೌಳಿ ಪರ್ಯಂತಂ ಗುರುನಾಮಾಪ್ತಿ ಸ್ಮರೇತ್ ತೇನ ವಿಘ್ನಃ ಪಶ್ಯಂತಿ ಸಿದ್ಧ್ಯಂತ ಮನೋರಥಃ. ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಶ್ರೀ ನಾರಾಯಣ ಪಂಡಿತಾಚಾರ್ಯರು ಮಾಡಿರುವಂತಹ ಶಿವಸ್ತುತಿ ಅದರ ಅರ್ಥಾನುಸಂಧಾನವನ್ನು ಮಾಡ್ತಾ ಬಂದಿದ್ದೀವಿ. ಇದು ಪೃಥ್ವಿ ಛಂದಸ್ಸಿನಲ್ಲಿ ಇರುವಂಥದ್ದು. ಜಸ ಜಸ ಯಲಗ ಅನ್ನುವ ಗಣಗಳಿಂದ ಕೂಡಿರುವಂತಹ 17 ಅಕ್ಷರದ ಅತ್ಯಷ್ಟಿ ಒಂದು ಭಾಗವಾಗಿರುವಂತಹ ಪೃಥ್ವಿ ಛಂದಸ್ಸು. ಇದು ರುದ್ರದೇವರನ್ನು ರುದ್ರಾಂತರ್ಯಾಮಿಯಾದ ಪರಮಾತ್ಮನನ್ನು ಇಬ್ಬರನ್ನು ಕೂಡ ಸ್ತೋತ್ರ ಮಾಡುವಂಥದ್ದು. ರುದ್ರದೇವರಿಗೆ ಅಂತ ಮಹಿಮೆಯನ್ನು ಕೊಟ್ಟವನು ಪರಮಾತ್ಮ. ಆದ್ದರಿಂದ ರುದ್ರದೇವರ ಸ್ತೋತ್ರ ಮಾಡುವಾಗ ಆ ಅಂತರ್ನಿಯಾಮಕನಾದ ಆ ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇದ್ದೀವಿ ಅನ್ನುವ ಅನುಸಂಧಾನ ಇರಬೇಕು. ಅದನ್ನು ಸ್ಪಷ್ಟವಾಗಿ ಈ 9ನೇ ಶ್ಲೋಕದಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ ಶ್ರೀ ನಾರಾಯಣ ಪಂಡಿತಾಚಾರ್ಯರು. ತಮ ಪ್ರಿಯತಮಾದತಿ ಪ್ರಿಯತಮಂ ಸದೈವಾಂತರಂ ಪಯಸ್ಯುಪಹಿತಂ ಘೃತಂ ಸ್ವಯಮಿವ ಶಿಯೋವಲ್ಲಭಂ ವಿಭಿದ್ಯ ಲಘುಬುದ್ಧಯ ಸ್ವಪರಪಕ್ಷ ಲಕ್ಷ್ಯಾಯಿತಂ ಪಠಂತಿ ಲುಠಂತಿ ತೇ ಶಟಹೃದ ಸುಚ ಶುಂಠಿತಾಹ ಅನ್ನೋದು. ಅದು ಸ್ವಲ್ಪ ಮಟ್ಟಿಗೆ ನಾವು ಅರ್ಥಾನುಸಂಧಾನ ಮಾಡಿದ್ದೀವಿ. ಇನ್ನು ಸ್ವಲ್ಪ ವಿಷ್ಣು ವಿಸ್ತಾರಕ್ಕೆ ಹೋದಾಗ ಹೇ ಹೇ ಶಿವಾವಲ್ಲಭ ಅಂಥೇಳಿ ಮುಂದಿನ ಇದರಲ್ಲಿ ಸಂಬೋಧನೆ ಮಾಡಿದ ರುದ್ರದೇವ ಸಂಬೋಧನೆ ಕಂಟಿನ್ಯೂ ಮಾಡ್ತಾ ರುದ್ರದೇವರನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಇಲ್ಲಿ ಅನ್ವಯ ಹೀಗೆ ಲಘುಬುದ್ಧಯ ಶಟಹೃದ ತವ ಪ್ರಿಯತಮಾತ್ ಅತಿ ಪ್ರಿಯತಮಂ ಸ ದೈವಾಂತರಂ ಸ್ವಯಂ ಪಯಸಿ ಉಪಹಿತಂ ಘೃತಮಿವ ವಿಭಿದ್ಯ ಲಘು ವಿಭಿದ್ಯ ಪಠಂತಿ ಹಿ ತೇ ಸುಚ ಶುಂಠಿತಾ ಲುಠಂತಿ. ಅಂದರೆ ಇದು ರುದ್ರದೇವರನ್ನು ಹೇಳ್ತಾ ಪ್ರಿಯತಮಾತ್ ಅತಿ ಪ್ರಿಯತಮಂ. ರುದ್ರದೇವರಿಗೆ ಅತ್ಯಂತ ಪ್ರೀತಿಪಾತನಾದವನು ಪರಮಾತ್ಮ. ಅವನು ಪ್ರಿಯತಮವಾದ, ನೋಡಿ ಒಂದೊಂದು ಶಬ್ದ, ಪ್ರಿಯ, ಪ್ರಿಯತಮ, ಅತಿ ಪ್ರಿಯತಮ, ಪ್ರಿಯತಮಾತ್ ಅತಿ ಪ್ರಿಯತಮ, ಅತ್ಯಂತ 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 ಪ್ರೀತಿಪಾತ್ರನಾದ ಆ ಭಗವಂತ. ಅವನು ಎಂಥವನು? ಸದೈವಾಂತರಂ, ಎಲ್ಲ ದೇವತೆಗಳ ಒಳಗೂ ಅಂತರ್ನಿಯಾಮಕತೆಯ ಅವನು. ಎಲ್ಲರ ಸಮಸ್ತ ಜೀವರಾಶಿಗಳ ಒಳಗೆ, ಸಮಸ್ತ ಜಡ ಚೇತನಾತ್ಮಕ ಪ್ರಪಂಚದ ಒಳಗೆ, ಪ್ರತಿ ಒಂದರ ಒಳಗೂ ಸರ್ವಾಂತರ್ಯಾಮಿಯಾಗಿದ್ದು, ಅಂತರ್ನಿಯಾಮಕನಾಗಿದ್ದು ನೆಲೆಸಿರುವ ಪರಮಾತ್ಮನು ಹೇಗಿದ್ದಾನೆ ಅಂತ ಹೇಳಿದ್ರೆ, ಸ್ವಯಂ ತಾನೇ ಸ್ವಯಂ ಸ್ಥಿತನಾಗಿದ್ದಾನೆ. ಅಂದ್ರೆ ಸ್ವತಂತ್ರ ರೂಪನಾಗಿ ಅವನು, ಸ್ವಯಂ ಸ್ವತಂತ್ರನಾಗಿ ಅವನಿದ್ದಾನೆ. ಹೇಗೆ ಅಂದ್ರೆ ಪಯಸಿ ಉಪಹಿತಂ ಘೃತಮಿವ, ಹಾಲಿನಲ್ಲಿರುವ ತುಪ್ಪದಂತೆ. ಹಾಲಿನಲ್ಲಿರುವ ತುಪ್ಪ, ತುಪ್ಪ ಸಾರಭೂತವಾದದ್ದು. ಹಾಲಿನಲ್ಲಿರುವ ಎಲ್ಲ ತುಪ್ಪ ಬೆಣ್ಣೆ ಅದರೆಲ್ಲ ತೆಗೆದು ಬಿಟ್ರೆ, ಪೂರ್ಣವಾಗಿ ಅದರಲ್ಲಿರುವ ಎಲ್ಲ ನ್ಯೂಟ್ರಿಯನ್ಸ್ ತೆಗೆದು ಬಿಟ್ರೆ ಅದರಲ್ಲಿ ಏನು ಮಿಕ್ಕಿರುತ್ತೆ? ಏನಿಲ್ಲ. ಅಂದ್ರೆ ಯಾರಾದರೆ ರುದ್ರದೇವರ ಅಂತರ್ಯಾಮಿಯಾಗಿರುವ ಪರಮಾತ್ಮನನ್ನು ಸ್ಮರಣೆ ಮಾಡದೆ, ಅವನನ್ನು ನೆನೆಯದೆ, ಕೇವಲ ನಾನು ರುದ್ರನನ್ನು ಮಾತ್ರ ಮಾಡ್ತೀನಿ, ನನಗೆ ವಿಷ್ಣು ಬೇಡ ಅಂತ ಹೇಳಿ ವಿಷ್ಣು ದ್ವೇಷಿಗಳಾಗಿ ರುದ್ರನನ್ನು ಮಾತ್ರ ಸ್ತೋತ್ರ ಮಾಡ್ತೀನಿ ಅಂತ ಹೋದರೆ ಆ ರುದ್ರದೇವರಿಗೂ ಅದು ಇಷ್ಟ ಅಲ್ಲ. ಯಾರಿಗೂ, ದೇವತೆಗಳಿಗೂ, ಭಗವಂತ ಎಲ್ಲರಿಗೂ ಅಂತಹ ಉಪಾಸಕನಾದವನು ಗ್ರಾಹ್ಯನಾಗೋದಿಲ್ಲ. ಎಲ್ಲರೂ ಅವನನ್ನು ಪರಿತ್ಯಾಗ ಮಾಡ್ತಾರೆ, ರುದ್ರದೇವರು ಸಹಿತ ಅವನನ್ನು ಪರಿತ್ಯಾಗ ಮಾಡ್ತಾರೆ. ಆದ್ದರಿಂದ ಅಂತಹ ಅವರು ಅಲ್ಲಿ ಹೇಳ್ತಾರೆ, ಅದು ಹೇಗಿರುತ್ತೆ ಅಂದ್ರೆ, ಯಾರಾದ್ರೆ ಪಯಸ್ಥಂ ಘೃತಂ ಪರಿತ್ಯಜ್ಯ ತತ್ ಪಾತುಮಿಚ್ಛತಾಂ ನಃ ಪಯ ಪಾನದನ್ಯ ಫಲ ಅವಾಪ್ತಿಹಿ ಕಿಂತು ನಿಸ್ಸಾರ ತಕ್ರಪಾನ ಫಲಮೇವ. ಅಂದ್ರೆ ಆ ತುಪ್ಪ ಎಲ್ಲವನ್ನು ತೆಗೆದು ಬಿಟ್ಟು ಕೇವಲ ರುದ್ರನನ್ನು ಮಾಡ್ತೀನಿ ಅಂತ ಅದನ್ನು ರುದ್ರದೇವನ ಮಾತ್ರ ಉಪಾಸನೆ ಮಾಡುವವರು ಆ ಹಾಲಿನಲ್ಲಿರುವ ಎಲ್ಲ ಸಾರವನ್ನು ತೆಗೆದು ಬಿಟ್ಟು ನಿಸ್ಸಾರವಾದ ಒಂದು ಮಜ್ಜಿಗೆ ಕುಡಿದಂತೆ ಆಗತ್ತೆ. ಅವರಿಗೆ ಸಿಗಬೇಕಾಗಿದ್ದ ಫಲ ಯಾವುದೂ ಸಿಗೋದಿಲ್ಲ. ರುದ್ರದೇವರ ಅನುಗ್ರಹವೂ ಆಗೋದಿಲ್ಲ, ಪರಮಾತ್ಮನ ಅನುಗ್ರಹವೂ ಆಗೋದಿಲ್ಲ. ಆದ್ದರಿಂದ ಕೇವಲ ಶಿವ ಏಕಪ್ರವಣಂ, ಶಿವಪ್ರಸಾದೋ ನ ಭವತಿ, ರುದ್ರದೇವರ ಪ್ರಸಾದವೂ ಬರೋದಿಲ್ಲ, ಅನುಗ್ರಹವೂ ಬರೋದಿಲ್ಲ ಅಂತ ಹೇಳಿ ಅದನ್ನು ಹೇಳ್ತಾ ಇದ್ದಾರೆ. ಅದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಲಘುಬುದ್ಧಯ ಆ ಭಗವಂತನನ್ನು ವಿಭಿದ್ಯ ಪರಿತ್ಯಜ್ಯ ಅಂದ್ರೆ ಭಗವಂತನನ್ನು ಬಿಟ್ಟು ಬಿಟ್ಟು, ಆ ಭಗವಂತ ಎಂಥವನು ಅಂದ್ರೆ ಸ್ವಪರ ಪಕ್ಷ ಲಕ್ಷಾಯಿತಮ್ ಅಂತೇಳಿ, ಸ್ವಪಕ್ಷಕ್ಕೆ ಪರಪಕ್ಷಕ್ಕೂ ಅವನು ಲಕ್ಷ ಅಂದ್ರೆ ವಿಷಯೀಭೂತನಾದವನು. ರಮಾವಲ್ಲಭನಾದ ಪರಮಾತ್ಮ, ಶಿಯೋವಲ್ಲಭ ರಮಾಪ್ರತಿಯಾದ ಪರಮಾತ್ಮ, ಸ್ವಪಕ್ಷಕ್ಕೂ ಪರಪಕ್ಷಕ್ಕೂ ಇದು ಎರಡು ಮೂರು ರೀತಿಗಳಲ್ಲಿ ನಾವು ನೋಡಬಹುದು. ಒಂದು ಸ್ವಪಕ್ಷ ಸಿದ್ಧಾಂತ, ಪರಪಕ್ಷ ಪೂರ್ವಪಕ್ಷಗಳಿದ್ದೆ, ಎಲ್ಲರಿಗೂ ಕೂಡ ನಾರಾಯಣ ಗ್ರಾಹ್ಯನಾಗಿದ್ದಾನೆ, ವಿಷಯಭೂತನಾಗಿದ್ದಾನೆ, ಎಲ್ಲರೂ ಭಗವಂತನನ್ನು ಸೇರುವುದು. ಅಷ್ಟೇ ಅಲ್ಲದೆ ಕೃಷ್ಣಗೀತೆಯಲ್ಲಿ ಇರ್ತಾನೆ, ವರ್ತಮಾನುವರ್ತಂತೆ ಅಂತ ಹೇಳಿ, ಬೇರೆ ಅನ್ಯ ದೇವತಾ ಉಪಾಸಕರು ಸಹಿತ ಅವರಿಗೆ ಗೊತ್ತಿಲ್ಲದೇನೆ ಅವರ ಅಂತರ್ಯಾಮಿಯಾಗಿ ಪರಮಾತ್ಮವೆಲ್ಲವೂ ಸ್ವೀಕಾರ ಮಾಡ್ತಾನಾದ್ದರಿಂದ ಅನ್ಯ ದೇವತಾ ಉಪಾಸಕರು ಸಹಿತ ಇಂಡೈರೆಕ್ಟ್ ಆಗಿ ಭಗವಂತನ ಮಾಡ್ತಾರೆ. ಆದ್ರೆ ಅವರಿಗೆ ಯಾಕೆ ಫಲ ಸಿಗೋದಿಲ್ಲ ಅಂದ್ರೆ ಪರಮಾತ್ಮನ ಅನುಸಂಧಾನವಿಲ್ಲದೆ ಇದ್ದರೆ ಅವರೆಲ್ಲವೂ ಭಗವಂತನಿಗೆ ಹೋಗಿ ಸೇರಿದರೂ ಅವರಿಗೆ ಸಿಗಬೇಕಾಗಿದ್ದ ಫಲ ಸಿಗೋದಿಲ್ಲ. ಯಾಕೆಂದ್ರೆ ಅನುಸಂಧಾನ ಅನ್ನೋದು ಅತ್ಯಂತ ಮುಖ್ಯವಾಗಿದೆ. ಆದ್ದರಿಂದ ಹಾಗೆ ಮಾಡುವವರು, ಭಗವಂತನನ್ನು ವಿಭಿದ್ಯ ಬಿಟ್ಟು ಬಿಟ್ಟು ಮಾಡುವಂತಹ ಲಘು ಬುದ್ಧಿಗಳು ಅಪಬುದ್ಧಿಗಳಾದವರು, ಸ್ವಪರಪಕ್ಷ ಲಕ್ಷಾಯಿತನಾದಂತಹ ಆ ಭಗವಂತ. ಅಷ್ಟೇ ಅಲ್ಲದೆ ಇನ್ನೊಂದು ವಿಧವಾಗಿ ನೋಡಿದ್ರು ಕೂಡ ಸ್ವಪಕ್ಷ ಅಂದ್ರೆ ಒಳ್ಳೆ ಸು ಒಳ್ಳೆ ಇರುವಂತವರು ಅವರು, ಪರಪಕ್ಷ ಸು ಒಳ್ಳೆ ಪಕ್ಷ, ಅಪರಪ ಅಂದ್ರೆ ಸ್ವಪರ ಅನ್ನೋದು ಸ್ವಪರ ಅಂತ ಬಿಡಿಸಬಹುದು, ಇಲ್ಲ ಸ್ವಪರ ಅಂದ್ರೆ ಸು ಪ್ಲಸ್ ಅಪರ ಅದು ಕೂಡ ಸ್ವಪರ ಆಗತ್ತೆ. ಸುಪಕ್ಷ ದೇವತೆಗಳ ಪಕ್ಷ, ಅಪರ ಪಕ್ಷ ಒಳ್ಳೆದಾಗದೆ ಇರುವಂತಹ ಕೆಟ್ಟವರ ಪಕ್ಷ, ಅಸುರ ಪಕ್ಷ, ರಾಕ್ಷಸರು ದೈತ್ಯರು ಅವರಿಗೆ ದೇವತೆಗಳು ಭಗವಂತನನ್ನು ಉಪಾದೇಯತ್ವೇನ ಹೋಗ್ತಾರೆ, ರಾಕ್ಷಸರು ಹೇಯತ್ವೇನ ಇವನು ಪರಮಾತ್ಮನನ್ನು ದ್ವೇಷದಿಂದ ಪರಮಾತ್ಮನನ್ನು ನೆನೆಸುತ್ತಾರೆ. ಆದ್ದರಿಂದ ಆದರೆ ವಿಷಯೀಭೂತನಾಗಿದ್ದಾನೆ ಅಂದ್ರೆ ಉಪಾದೇಯತ್ವೇನ ದೇವತೆಗಳಿಗೆ ವಿಷಯೀಭೂತನಾಗಿದ್ದಾನೆ, ಹೇಯತ್ವೇನ ಅಂದ್ರೆ ಭಗವಂತನನ್ನು ಶರಣಾಗಿ ದೇವತೆಗಳು ಹೋದರೆ ಭಗವಂತನನ್ನು ದ್ವೇಷ ಮಾಡಿ ಅಸುರರು ಹೋಗ್ತಾರೆ, ಅವರಿಬ್ಬರಿಗೂ ಕೂಡ ಲಕ್ಷ್ಯಾಯಿತನಾಗಿದ್ದಾನೆ, ವಿಷಯನಾಗಿದ್ದಾನೆ ಭಗವಂತ. ಆದ್ದರಿಂದಲೂ ಅವನು ಸ್ವಪರ ಪಕ್ಷ ಲಕ್ಷ್ಯಾಯಿತ ಆಗಿದ್ದಾನೆ ಪರಮಾತ್ಮ. ಅಂತಹ ಪರಮಾತ್ಮನನ್ನು ಯಾರಾದರೆ ವಿಭಿದ್ಯ ಪೃಥಕೃತ್ಯ ಪರಿತ್ಯಜ್ಯ ನಾನು ಬೇಡ ನನಗೆ ವಿಷ್ಣು ಬೇಡ ಅಂತೇಳಿ ಬಿಟ್ಟು ಬಿಟ್ಟು ಯಾರು ಹೋಗ್ತಾರೋ, ಏ ತ್ವಾಮೇವ ಕೇವಲಂ ಪಠಂತಿ ನಿನ್ನನ್ನು ಮಾತ್ರನೇ ಸ್ತೋತ್ರ ಮಾಡ್ತೀನಂತೆ ಯಾರಾದರೆ ಪಠಂತಿ ಸ್ತೋತ್ರಂ ಕುರುವಂತಿ ನಿನ್ನ ಸ್ತೋತ್ರಾದಿಗಳನ್ನು ಮಾಡ್ತಾರೋ ಅವರು, ತೇ ಶುಚ ಶುಂಠಿತಾಹ ಲುಟಂತಿ ಅವರು ಶುಚ ಶೋಕಕ್ಕೆ ಒಳಗಾದವರಾಗಿ ಶುಂಠಿತರಾಗಿ ಅಂದ್ರೆ ಕರ್ತವ್ಯ ಕರ್ತವ್ಯ ವಿಚಾರ ಮೂಢರಾಗಿ ಏನು ಮಾಡಬೇಕಂತ ಗೊತ್ತಿಲ್ಲದವರಾಗಿ ಲುಟಂತಿ ನರಕಾದಿಗಳಲ್ಲಿ ಬಿದ್ದು ಹೊರಳಾಡಿ ನಾಶವಾಗಿ ಹೋಗ್ತಾರೆ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ, ಅದಕ್ಕೆ ಪ್ರತಿಯಾಗಿ ಜ್ಞಾನಿಗಳಾದವರು ಅವರ ವಿಷಯದಲ್ಲಿ ಕೂಡ ಇದನ್ನು ಅರ್ಥ ಮಾಡಬಹುದು. ಹೇಗೆ ಅಂತ ಹೇಳಿದರೆ, ಲಘು ಬುದ್ಧಯ ಅಂತ ಹೇಳಿದರೆ ಅಲ್ಪಬುದ್ಧಿಗಳು ಅಂತ ಅಲ್ಲದೆ ಲಘು ತೀಕ್ಷ್ಣವಾಗಿರುವಂಥದ್ದು, ಕ್ಷಿಪ್ರವಾಗಿರುವಂಥದ್ದು, ಶೀಘ್ರವಾಗಿರುವಂತಹ ಲಘು ಬುದ್ಧಿಯ ಶೀಘ್ರವಾಗಿ ಎಲ್ಲವನ್ನು ತಿಳ್ಕೊಳ್ಳುವ ಸಾಮರ್ಥ್ಯ ಇರುವಂತಹ ಜ್ಞಾನಿಗಳಾದವರು ಅವರು ಈ ಸ್ವಪರಪಕ್ಷ ಲಕ್ಷಾಯಿತನಾದ ಭಗವಂತನನ್ನು ಅವರೇನು ಮಾಡ್ತಾರೆ, ಚೆನ್ನಾಗಿ ಜ್ಞಾನಿಗಳಾಗಿರುವ ಕಾರಣದಿಂದ ಆ ನಾರಾಯಣನ್ನು ವಿಭಿದ್ಯ ರುದ್ರದೇವರಿಗೂ ಪರಮಾತ್ಮನಿಗೂ ಇರುವ ವಿಶೇಷವಾದ ಭೇದವನ್ನು ಅರಿತವರಾಗಿ ಅಂದ್ರೆ ವಿಶೇಷ ಭೇದವನ್ನು ತಿಳಿದವರಾಗಿ ಜ್ಞಾನದಿಂದ ತಿಳಿದವರಾಗಿ ಪಠಂತಿ ಇಬ್ಬರನ್ನೂ ಸ್ತುವಂತಿ ನಿನ್ನ ಸ್ತೋತ್ರವನ್ನು ಮಾಡ್ತಾರೆ, ನಿನ್ನ ಅಂತರ್ಯಾಮಿಯಾಗಿರುವ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ ಅವರು. ಶುಚಾಶುಂಠಿತ ಅನ್ನೋದು ಎರಡು ಪ್ರತ್ಯೇಕ ಪದಗಳಂತೆ ತಗೊಳ್ಳದೆ ಸಂಧಿ ಮಾಡಿದಾಗ ಶುಚ ಅಶುಂಠಿತ, ಶೋಕಕ್ಕೆ ಒಳಗಾಗದವರು, ಒಳಗಾಗದೆ ಅವರು ಯಾವ ಶೋಕಕ್ಕೂ ಬಲಿಯಾಗದೆ ಅವರು ಜ್ಞಾನಿಗಳಾಗಿರುವ ಕಾರಣದಿಂದ ಶೋಕಕ್ಕೆ ಅಶುಂಠಿತರಾಗಿ ಅಂದ್ರೆ ಅವರು ಕರ್ತವ್ಯ ಅಕರ್ತವ್ಯ ವಿಮೂಢರು ಆಗದೆ, ಶುಂಠಿತರು ಅಂದ್ರೆ ಏನು ಮಾಡಬೇಕು ಏನು ಮಾಡಬಾರದು ತಿಳಿಯದೇ ಇರುವವರು, ಅಶುಂಠಿತರು ಅಂದ್ರೆ ತಿಳಿದವರು ಚೆನ್ನಾಗಿ ಕರ್ತವ್ಯ ಅಕರ್ತವ್ಯ ವಿಮೂಢರು ಅಲ್ಲ ಅಂದ್ರೆ ಏನು ಮಾಡಬೇಕು ಏನು ಮಾಡಬಾರದು ಚೆನ್ನಾಗಿ ತಿಳಿದವರಾಗಿದ್ದಾರೆ, ಆದ್ದರಿಂದ ಅವರು ಅಶುಂಠಿತರಾಗಿದ್ದಾರೆ. ಅಷ್ಟೇ ಅಲ್ಲದೆ ಶೋಕ ಇಲ್ಲ ಅವರಿಗೆ, ಶುಚ ಅಶುಂಠಿತರಾಗಿದ್ದಾರೆ ಅಂದ್ರೆ ಶೋಕಕ್ಕೆ ಒಳಗಾಗ್ತದೆ. ಆ ಈ ಏನು ಯಾಕೆ ಶೋಕ ಯಾರಿಗೆ ಬರುತ್ತೆ, ಯಾರು ಯಾವುದು ಮಾಡಬೇಕೋ ಯಾವುದು ಮಾಡಬಾರ್ದೋ ತಿಳಿಯದೇ ಇದ್ದವರು ತಪ್ಪು ಕೆಲಸಗಳನ್ನು ಮಾಡಿ ಶೋಕಕ್ಕೆ ಒಳಗಾಗ್ತಾರೆ. ಜ್ಞಾನಿಗಳಾದವರು ಚೆನ್ನಾಗಿ ತಿಳಿದಿದ್ದಾರಾದ್ದರಿಂದ ಅವರು ಸರಿಯಾದ ಕೆಲಸವನ್ನು ಮಾಡಿ ಶೋಕಕ್ಕೆ ಒಳಗಾಗದೇ ಇರ್ತಾರೆ, ತೀರ್ಣ ಶೋಕರಾಗುತ್ತಾರೆ, ಶೋಕವನ್ನು ದಾಟಿದವರಾಗ್ತಾರಾದ್ದರಿಂದ ಅವರು ಲುಠಂತಿ ಅಂತ ಏನು, ಲುಠಂತಿ ಅಂದ್ರೆ ಇರುವುದು, ಕ್ರೀಡಂತಿ, ಲುಠಂತಿ ಅನ್ನೋ ಶಬ್ದಕ್ಕೆ ಕ್ರೀಡ ಮಾಡ ಅಂದ್ರೆ ಎಲ್ಲಿ, ಆ ಜ್ಞಾನಿಗಳಾದವರು, ಸಂತರು, ಸತ್ಪುರುಷರು ವೈಕುಂಠ ಶ್ವೇತದ್ವೀಪ ಅನಂತಾಸನಾದಿಗಳಲ್ಲಿ ಕೊಡುವಂತಹ ಮೋಕ್ಷ ಸ್ಥಾನಗಳು ಯಾವುದಿದೋ ಅದರಲ್ಲಿ ವಿಲಾಸದಿಂದ ಕ್ರೀಡೆ ಮಾಡುವರಾಗಿರ್ತಾರೆ ಅಂತ ಹೇಳಿ, ಅಂದ್ರೆ ಅವರು ಸದ್ಗತಿಯನ್ನು ಪಡಿತಾರೆ ಅಂತ ಹೇಳಿ, ಹೀಗೆ ಎರಡು ವಿಧವಾದ ಅರ್ಥಗಳನ್ನು ನಾವು ಅಲ್ಲಿ ಕಾಣಬಹುದು. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಆ ಅರ್ಧದೇವರ ಎಲ್ಲರಿಗೂ ಗೊತ್ತಾದಂತೆ ಸ್ಮಶಾನದಲ್ಲಿ ಇರ್ತಾರೆ, ಬೂದಿ ಹಚ್ಚಿಕೊಂಡಿರ್ತಾರೆ, ಇದು ಹೀಗಿರ್ತಾರಲ್ವಾ, ಅಮಂಗಳವಾಗಿದ್ದಂತೆ ಕಾಣುತ್ತಲ್ಲವಾ ಅಂತ ಯಾರಾದರೂ ತಪ್ಪಾಗಿ ತಿಳ್ಕೊಂಡ್ರೆ, ಜ್ಞಾನಿಗಳಾದವರು ಹಾಗೆ ಭಾವನೆ ಮಾಡೋದಿಲ್ಲ. ಆದ್ದರಿಂದ ಆ ಪರಸ್ಪರ ವಿರುದ್ಧ ಲಕ್ಷಣಗಳು ಅಂತಹ ದೊಡ್ಡವರಲ್ಲಿ ಅದು ಹೇಗಿರುತ್ತೆ ಅನ್ನುವುದನ್ನು ಸುಂದರವಾಗಿ ನೆಕ್ಸ್ಟ್ 10ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನಿವಾಸ ನಿಲಯಸ್ಥಿತ ತವ ಶಿರಸ್ತಿರ್ ಮಾಲಿಕಾ ಕಪಾಲಮಪಿತೇಕರೆ ತ್ವಮಶಿವೋಸ್ಯನಂತಧಿಯಾಂ ತಥಾಪಿ ಭವತಃ ಪದಂ ಶಿವಶಿವೇ ಯದೋಜಲ್ಪತಾಂ ಅಕಿಂಚನ ನಕಿಂಚಿನ ಮೃದಿನ ಅಭಸ್ಮೀಭವತ್ ಅಂತ ಹೇಳಿ, ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಆ ರುದ್ರದೇವರನ್ನು ಸಂಬೋಧನೆ ಮಾಡ್ತಾ, ನಿನ್ನ ನಿವಾಸ ಸ್ಥಾನ ಯಾವುದು ಅಂದ್ರೆ ಚಿತ, ನಿವಾಸ ನಿಲಯ ಚಿತ ಅಥವಾ ತವ ನಿವಾಸ ನಿಲಯ ಚಿತ ಅಂದ್ರೆ ನಿನ್ನ ನಿವಾಸ ಸ್ಥಾನ, ನಿವಾಸ ನಿಲಯ ಯಾವ್ದಪ್ಪ ಅಂದ್ರೆ ಚಿತ ಅಂದ್ರೆ ಚಿತಿ, ಸ್ಮಶಾನ ಭೂಮಿ, ಸ್ಮಶಾನ ಭೂಮಿಯಲ್ಲಿ ನೀನ್ ನಿವಾಸ ಮಾಡ್ತೀಯ. ಅಷ್ಟೇ ಅಲ್ಲದೆ ಶಿರಸ್ತತಿ ರುಂಡೆಗಳ ಮಾಲ, ಆ ರುಂಡೆಯ ಮಾಲವನ್ನು ಕರೆ ಕರದಲ್ಲಿ ಆ ರುಂಡೆಯ ಮಾಲವನ್ನು ಧರಿಸಿ ಹಾಕೊಂಡಿದ್ದಿ, ಅಷ್ಟೇ ಅಲ್ಲದೆ ಕೈಯಲ್ಲಿಯೂ ಹಿಡ್ಕೊಂಡಿದ್ದಿ. ಆದ್ದರಿಂದ ನೀನು ಹೇಗಿದ್ದೀಯಪ್ಪ ಅಂದ್ರೆ ನಿವಾಸ ನಿಲಯ ಚಿತ ತವ ಶಿರಸ್ತತಿರ ಮಾಲೀಕ, ಆ ರುಂಡೆಗಳ ಮಾಲವನ್ನು ಮಾಲೆಯಾಗಿ ಧಾರಣೆ ಮಾಡಿದ್ದಿ. ಸೊ ಶಿರಸ್ತತಿ ಮಾಲೀಕ, ಮಾಲೀಕ ಅಂದ್ರೆ ಮಾಲೆ, ಕುತ್ತಿಗೆಯಲ್ಲಿ ಮಾಲೆಯಂತೆ ಆ ರುಂಡೆಗಳ ಮಾಲವನ್ನು ಧಾರಣೆ ಮಾಡಿದ್ದಾನೆ. ಅಷ್ಟೇ ಸಾಲದೆ ಕೈಯಲ್ಲಿ ಇನ್ನೊಂದು ಕಪಾಳ, ಕೈಯಲ್ಲಿಯೂ ಒಂದು ರುಂಡೆಯನ್ನು ಕಪಾಳವನ್ನು ಹಿಡ್ಕೊಂಡಿದ್ದಾನೆ ರುದ್ರದೇವರು. ಆ ರುದ್ರದೇವರು ಹಾಗೆ ನರಶಿರ, ಕಪಾಳ ನರಶಿರ ರುಂಡೆಯ ಅಂತ ಕರ್ತಾರೆ. ಆದ್ದರಿಂದ ಇನ್ನೊಂದು ಕರೋಟಿ ಅಂತಲೂ ಹೆಸರಿದೆ, ಒಂದು ಕರೋಟಿ ಪರಿಕರ ಮಾಲ ಅದನ್ನು ಧರಿಸಿದವನಾಗಿದ್ದಾನೆ ರುದ್ರದೇವರು ಅಂತ ಹೇಳಿ. ಆದ್ದರಿಂದ ಅಶಿವೋಸಿ, ಶಿವ ಅಂದ್ರೆ ಮಂಗಳ ಸ್ವರೂಪ, ಕಪಾಪಿತೇಕರೆ ತ್ವಂ ಅಶಿವೋಸಿ, ನೀನು ಅಶಿವ, ಶಿವ ಅಂದ್ರೆ ಮಂಗಳನಲ್ಲ ಅಶಿವ, ಅಮಂಗಳನಾಗಿದ್ದಿ ಅಂತ ಯಾರಾದ್ರೂ ಅನ್ಕೊಳ್ತಾರ, ಯಾರು ಅನ್ಕೊಳ್ತಾರೆ ಯಾರು, ಅನಂತಧಿಯಾಮ್ ಅಂದ್ರೆ ಅಂತರ್ಧಿ ಅಂತ ಅಂದ್ರೆ ಒಳಗಣ್ಣು, ಧಿ ಅಂದ್ರೆ ಬುದ್ಧಿ, ಅಂತರ್ಧಿಗಳಾದವರು ಅಂದ್ರೆ ಒಳಗೆ ಒಳ್ಳೆ ಗಣ್ಣಿರೋರು ಅಂತರ್ಧಿಗಳು, ಜ್ಞಾನಿಗಳಾದವರು. ಅನಂತರ್ಧಿಗಳಂದ್ರೆ ಅಂತರ್ಧಿಗಳು ಅಲ್ಲ, ನ ಅಂತರ್ಧಿ ಅನಂತರ್ಧಿ ಆಗತ್ತೆ. ಅಂತರ್ಧಿ ಒಳಗಿನ ಬುದ್ಧಿ, ಒಳಗಿನ ಜ್ಞಾನ ಉಳ್ಳವರು ಅಂತರ್ಧಿಗಳು, ಅದು ಇಲ್ಲದವರು ಅನಂತರ್ಧಿಗಳು. ಅಂತ ಅನಂತಿ ಅಂದ್ರೆ ಯಾರಿಗಾರೇ ಒಳಗಿನ ಜ್ಞಾನವಿಲ್ಲವೋ, ಸರಿಯಾದ ತಿಳುವಳಿಕೆ ಇಲ್ಲವೋ, ಅಜ್ಞಾನಿಗಳಾದವರು, ದುರ್ಬುಜ್ಞಾನರು ಅಂತ ಮಾತ್ರ ಶಿವ ಅಮಂಗಳ ಅಂತ ಭಾವನೆ ಮಾಡ್ತಾರೆ. ಆದ್ರೆ ಜ್ಞಾನಿಗಳಾಗಿ ಮಾಡೋದಿಲ್ಲ. ಆದ್ದರಿಂದ ಕಪಾಲಂಪಿತೆ ಕರೆ, ನಿನ್ನ ಕರದಲ್ಲಿ ಒಂದು ಕಪಾಲಂ ಇದೆ, ಅದು ಕೂಡ ಇದೆ. ಆದ್ದರಿಂದ ತ್ವಂ ಅಶಿವ ಅಸಿ ಇತಿ ಅನಂತಧಿಯಾಮ್, ನೀನು ಅನಂತದ್ಧಿಗಳಿಗೆ, ಒಳಗಣ್ಣು ಇಲ್ಲದವರಿಗೆ, ಅಜ್ಞಾನಿಗಳಿಗೆ ಮಾತ್ರ ನೀನು ಅಮಂಗಳ ಸ್ವರೂಪನಾಗಿ ಗೋಚರಿಸುತ್ತಾ ಇರ್ತಿ. ಅವ್ರು ಮಾತ್ರ ಹಾಗೆ ಭಾವನೆ ಮಾಡ್ತಾರೆ. ಆದರೆ ಒಳ್ಳೆ ಜ್ಞಾನಿಗಳಾದವರು ಹಾಗೆ ಭಾವನೆ ಮಾಡೋದಿಲ್ಲ. ತಥಾಪಿ ಭವತಃ ಪದಂ ಶಿವ ಶಿವ ಇತಿ ಅಧಃ ಜಲ್ಪತಾಂ ಅಕಿಂಚಿನ ನಕಿಂಚಿನ ವೃಜನಮಸ್ತಿ ಅಭಸ್ಮೀ ಭವತಿ ಅಂತೇಳಿ. ಆದರೆ ಜ್ಞಾನಿಗಳಾದವರಿಗೆ ಮಾತ್ರ ನೀನು ಮಂಗಳ ಸ್ವರೂಪನೇ ಆಗಿದ್ದಿ. ತಥಾಪಿ ಭವತಃ ಪದಂ ಶಿವ ಶಿವ ಇತಿ, ಹಾಗಿದ್ದರೂ ಕೂಡ ಭವತಃ ಪದಂ, ನಿನ್ನ ಪದ, ನಿನ್ನ ಸ್ವರೂಪ, ನಿನ್ನ ರೂಪ ಶಿವ ಶಿವ ಮಂಗಳ ಮಂಗಳ, ಅತ್ಯಂತ ಮಂಗಳಕರವಾದದ್ದು ಅಂತೇಳಿ ಇತಿ ಅಧಃ, ಈ ವಿಧವಾಗಿ ಜಲ್ಪತಾಂ ಹೇಳುವವರು ಅವರು ಜ್ಞಾನಿಗಳಾಗಿದ್ದಾರೆ. ಅದು ಹೇಳ್ತಾರೆ, ಅಕಿಂಚನ ನ ಕಿಂಚನ ವೃಜಿನಮಸ್ತಿ ಅಭಸ್ಮೀಭವತ್ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಅಕಿಂಚನ ಅಂತೇಳಿ. ಅಕಿಂಚನ ಅಂತ ಹೇಳಿದ್ರೆ ಒಂದು ನಿಷ್ಕಿಂಚ, ಕಿಂಚನ ಅಂದ್ರೆ ಸ್ವಲ್ಪ, ಸೊ ಸ್ವಲ್ಪವೂ ಇಲ್ಲದವನು ನಿಷ್ಕಿಂಚನ ಅಂದ್ರೆ ಬಡವ, ಅತ್ಯಂತ ಬಡವ, ಪೂರ್ ಅಂತೀವಿ ನೋಡ್ರಿ, ಡೆಸ್ಟಿಟ್ಯೂಟ್ ಪೂರ್ ಪರ್ಸನ್, ಅವನಿಗೆ ನಿಷ್ಕಿಂಚನ ಅಕಿಂಚನ ಅಂತಾರೆ. ಬುದ್ಧದೇವರು ಪರಮ ವೈರಾಗ್ಯ ಮೂರ್ತಿಗಳು ಎಂಥವರು ಅಂದ್ರೆ ದಿಗಂಬರರು, ಉಡಲಕ್ಕೆ ಬಟ್ಟೆಯೂ ಇಲ್ಲ, ದಿಗಂಬರರಾಗಿರ್ತಾರೆ. ಇಲ್ಲ ಕರಿ ಚರ್ಮವೋ ಇಲ್ಲ ವ್ಯಾಘ್ರ ಚರ್ಮವೋ ಹಾಕೊಂಡು ತರ ಶುಗರ ಕುತ್ತಿ, ಮತ್ತೆ ನಾವು ನೋಡಿದಂತೆ ಒಂದು ಹುಲಿ ಚರ್ಮವನ್ನು ಹಾಕೊಳ್ಳುವವರು, ಇಂತಹ ಹುಲಿ ಚರ್ಮ ಗಜ ಚರ್ಮವನ್ನು ಗಜ ಚರ್ಮ ಪರಧಾರಿ ಆಗಿರ್ತಾರೆ. ಅಂತಹ ವೃದ್ಧ ಏನೂ ಇಲ್ಲದ ನಿಷ್ಕಿಂಚನರು ಅನ್ನುವ ಅರ್ಥದಲ್ಲಿ ಅಕಿಂಚನ. ಆದರೆ ಎಲ್ಲರಿಗೂ ಅಷ್ಟೈಶ್ವರ್ಯಗಳನ್ನು ಕೊಡಬಲ್ಲ ಸಾಮರ್ಥ್ಯ ಉಳ್ಳವರವರು. ಆದ್ದರಿಂದ ಅವರಿಗೆ ಬೇಡ ಅಂತ ಧನ ಮೋಹ ಇಲ್ಲವೇ ಅಷ್ಟೇ ಹೊರತು, ಆದರೆ ಕೈಲಾಸ ಸ್ವರ್ಗಕ್ಕಿಂತಲೂ ಮೀರಿದಂತಹ ಕೈಲಾಸಕ್ಕೆ ನಾಥರಾದವರವರು. ಅಂತಹ ರುದ್ರದೇವರು ಅತ್ಯಂತ ಸಂಪತ್ತು ಕೊಡುವ ಸಾಮರ್ಥ್ಯವೂ ಉಳ್ಳವರು. ಆದ್ದರಿಂದ ಕುಬೇರಾದಿಗಳಿಗೂ ಸಹಿತ ಅನುಗ್ರಹ, ಅವರ ಅನುಗ್ರಹದಿಂದಾಗಿ ಆ ಸಂಪತ್ತನ್ನು ಅನುಭವಿಸುವ ಒಂದು ಸಾಮರ್ಥ್ಯ ಬಂತು. ಆದ್ದರಿಂದ ಅವರು ಅಷ್ಟೇ, ಯಾಕೆ ಅಂದ್ರೆ ಇನ್ನೊಂದು ಅರ್ಥ ಅದಕ್ಕೆ, ಅವರು ಅಕಿಂಚನ ಅಂದ್ರೆ ಏನು, ಆ ವಿಷ್ಣು ಅಂತೇಳಿ, ಅಕಯ ಪ್ರವಿಸಂ ಭೂಮ ಸಖ ಅಂತೇಳಿ ಏಕಾಕ್ಷರ ಕೋಶದಲ್ಲಿ ಆ ಅನ್ನುವುದು ಕೂಡ ವಿಷ್ಣುವಿನ ಒಂದು ನಾಮ ಆಗಿದೆ. ಆದ್ದರಿಂದ ಆ ವಿಷ್ಣುವೇ ಕಿಂಚನ, ಎಲ್ಲವೂ ಪರಮಾತ್ಮನೇ, ಸರ್ವಸ್ವವೂ ಪರಮಾತ್ಮನೇ ಅನ್ನುವ ಭಾವನೆಯೂ ಉಳ್ಳವರು. ಆದ್ದರಿಂದ ರುದ್ರದೇವರಿಗೆ ಅಕಿಂಚನ ಅಂದ್ರೆ ಏನು ಇಲ್ಲದವರು ಅಂತ ಅದು ಸಾಮಾನ್ಯವಾದ ಅರ್ಥ, ಅದು ಬಿಟ್ಟು ಬಿಡ್ರಿ. ವಿಶೇಷವಾದ ಅರ್ಥ ಏನು, ಅಕಿಂಚನ, ಆ ವಿಷ್ಣುವೇ ಕಿಂಚನ, ಧನರೂಪನಾಗಿದ್ದಾನೆ, ಸಂಪತ್ತೆಲ್ಲವೂ ವಿಷ್ಣುವೇ ಸಂಪತ್ತು. ಆದ್ದರಿಂದ ವಿಷ್ಣುವೇ ಸಂಪತ್ತಾಗಿ ಉಳ್ಳವರು ಅಂತಹ ಅಕಿಂಚನರಾದ ಆ ರುದ್ರದೇವರನ್ನು ಸಂಭಿನ್ನ, ನೀವು ಅಂತಹ ಅಕಿಂಚನರೇ ಅಂತೇಳಿ ಹೇಳ್ತಾ ಇದ್ದಾರೆ. ಅವರು ಎಂಥವರಂದ್ರೆ ಶಿವ ಶಿವ ಇತಿ ಪದಂ, ಆ ಪದವನ್ನು ಶಿವ ಶಿವ ಮಂಗಳ ಮಂಗಳ ಅನ್ನುವ ಪದವನ್ನು, ನಾಮವನ್ನು ಹೇಳುವಂತಹ ಜಲ್ಪತಾಂ, ಅದನ್ನು ಹೇಳುವಂತಹ ಮನುಷ್ಯ, ನಿತ್ಯವೂ ಹಾಗೆ ಉಚ್ಚಾರಣೆ ಮಾಡುವಂತಹ ಮನುಷ್ಯರು ಯಾರಿತ್ತ, ಅಂತ ಮಾಡುವವರು ಎಲ್ಲರೂ ಭಕ್ತರು ಎಲ್ಲರಿಗೆ, ಅವರಿಗೆ ಸ್ವಲ್ಪ ಕೂಡ ಉರುಜಿನಂ ಪಾಪಂ ಅಭಸ್ಮೇ ಭವತ್ತು ಇತಿ ನ ನೋಡ್ರಿ, ಇಲ್ಲಿ ಡಬಲ್ ನೆಗೆಟಿವ್, ಅಕಿಂಚಿನ ಕಿಂಚನ ಉರುಜಿನಂ ಅಭಸ್ಮೀ ಭವತ್ತು ನ ಅಸ್ತಿ ನ ಕಿಂಚನ ಉರುಸ್ಮೀ ಭವತ್ತು, ಅಂದರೆ ಎಲ್ಲ ಪಾಪಗಳು ಸುಟ್ಟು ಹೋಗುತ್ತೆ, ಎಲ್ಲ ಉರುಜಿನಂ ಭಸ್ಮೀಭವತ್ತು ಅಂತ ಹೇಳಿದ್ರೆ ಸಾಕಾಯ್ತಲ್ಲ, ಉರುಜಿನಂ ಭಸ್ಮೀಭವತ್ತು, ಪಾಪವೆಲ್ಲವೂ ಸುಡುತ್ತೆ ಅಂತ ಹೇಳಿದ್ರೆ ಸಾಕು, ಪಾಪವು ಸುಡೋದಿಲ್ಲ ಅಂತ ಇಲ್ಲ ಅಂತೇಳಿ. ಯಾಕೆ ಡಬಲ್ ನೆಗೆಟಿವ್ ಯಾಕೆ ಹಾಕಿದ್ದಾರೆ ಅಂತೇಳಿ ನಾವು ಸ್ವಲ್ಪ ಮಟ್ಟಿಗೆ ನೋಡಿದಂತೆ, ನಾವು ಈ ಡಬಲ್ ನೆಗೆಟಿವ್ ಹಾಕೋದಕ್ಕೆ ಕಾರಣಗಳು, ಮೂರು ಕಾರಣಗಳಿವೆ ಏನಂತ ಹೇಳಿದ. ಒಂದು ಕಾರಣ ಡಬಲ್ ಎಂಫಸಿಸ್, ಅವನಿಗೆ ಮಾಡೋದಿಲ್ಲ ಅಂತ ಇಲ್ಲ ಅಂದ್ರೆ ಖಂಡಿತವಾಗಿ, ಖಂಡಿತವಾಗಿ ಡೆಫಿನೆಟ್ಲಿ ಅಂತ ಹೇಳೋದಕ್ಕೆ, ಖಂಡಿತವಾಗಿ ಪಾಪವೆಲ್ಲವೂ ಸುಟ್ಟು ಹೋಗುತ್ತೆ ಅಂತ ಹೇಳುವುದಕ್ಕಾಗಿ ಡಬಲ್ ನೆಗೆಟಿವ್, ಸುಡೋದಿಲ್ಲ ಅಂತ ಇಲ್ಲವೇ ಇಲ್ಲ ಅಂದ್ರೆ ಸುಟ್ಟೇ ಸುಡುತ್ತೆ ಪಾಪಗಳು ಅಂತ ಒಂದು. ಇನ್ನೊಂದು ಕಾರಣ ಡಬಲ್ ನೆಗೆಟಿವ್ ಆಗ ಪಾಪ ಸುಡತ್ತೋ ಇಲ್ಲವೋ ಅಂತ ಸಂಶಯ ಬಂದ್ರೆ ಅಭಸ್ಮೀ ಭವತ್ತು, ಏನೋ ಸುಡಲ್ವೋ, ಕೆಲವು ಪಾಪ ಸುಡುತ್ತೆ ಮಿಕ್ಕೋಗತ್ತೇನೋ ಅಂತ ಒಂದು ಸಂಶಯ ಬಂದರೆ ಆ ಸಂಶಯವನ್ನು ಪರಿಹಾರ ಮಾಡುವುದಕ್ಕಾಗಿ ನ ಅಭಸ್ಮೀ ಭವತ್ತು ಅಸ್ತಿ, ಭಸ್ಮೀಭವ ಆಗದೆ ಇರುವುದು ಇಲ್ಲ ಅಂದ್ರೆ ನಮ್ಮ ಸಂಶಯಕ್ಕೂ ಪರಿಹಾರ ಅಂತ ಒಂದು. ಇನ್ನೊಂದು, ಪೂರ್ವಪಕ್ಷ ಯಾರಾದರೂ ಬಂದು ಅಬ್ಜೆಕ್ಷನ್, ಆಕ್ಷೇಪಗಳನ್ನು ತಗೊಂಡು, ಏ ಅದು ರುದ್ರದೇವರನ್ನು ಮಾಡಿದ್ರು ಕೂಡ ಸ್ವಲ್ಪ ಅಷ್ಟು ಪಾಪ ಸುಡೋದಲ್ಲಿ ಸ್ವಲ್ಪ ಉಳಿದೋಗತ್ತೆ, ಪಾಪ ಭಸ್ಮೀಭವ ಆಗೋದಿಲ್ಲ ಅಂತ ಯಾರಾದರೂ ಆಕ್ಷೇಪಗಳು ತಗೊಂಡು ಬಂದರೆ ಅವರ ಆಕ್ಷೇಪಕ್ಕೂ ಸಮಾಧಾನ ಅಂದ್ರೆ ಆತ್ಮ ಸಂಶಯಕ್ಕೂ ಪರಿಹಾರ, ಪರಾಕ್ಷೇಪ ವಿಕ್ಷೇಪವನ್ನು ಮಾಡುವಂಥದ್ದು, ಬೇರೆ ಅವರ ಆಕ್ಷೇಪವನ್ನು ಕೂಡ ಆಕ್ಷೇಪ ಪಕ್ಷಗಳನ್ನು ವಿಕ್ಷೇಪ ಮಾಡುವಂಥದ್ದು ಆಗಿದೆ. ಆದ್ದರಿಂದ ಅಂತಹ ಡಬಲ್ ನೆಗೆಟಿವ್ ಅನ್ನೋದು ಈ ಮೂರು ಕಾರ್ಯಗಳನ್ನು ಮಾಡುತ್ತೆ, ಅದಕ್ಕೆ ಡಬಲ್ ನೆಗೆಟಿವ್ ಹಾಕುವಂಥದ್ದು. ಆದ್ದರಿಂದ ಅಭಸ್ಮೀ ಭವತ್ತು ರುಜಿನಂ ಅಂದ್ರೆ ಪಾಪವು ಅಭಸ್ಮೀ ಭವತ್ತು ನ ಅಸ್ತಿ, ಭಸ್ಮೀಭವವಾಗದೆ ಇರುವು ಖಂಡಿತವ, ಕಿಂಚನ ಉರುಜಿನಂ ಅಪ್ಪಿ, ಸ್ವಲ್ಪ ಪಾಪವು ಕೂಡ ಮಿಕ್ಕೋಗೋದಿಲ್ಲ, ಎಲ್ಲ ಪಾಪವು ಸಮಸ್ತ ಪಾಪಗಳು ಭಸ್ಮೀವಾಗುತ್ತೆ. ಹಾಗಾದ್ರೆ ಸುಮ್ಮನೆ ಶಿವಶಿವ ಅಂತ ಹೇಳಿದ ಮಾತ್ರಕ್ಕೆ ಎಲ್ಲ ಪಾಪಗಳು ಸುಟ್ಟೋದ್ರೆ ಎಲ್ಲರೂ ಹೇಳ್ಬಿಟ್ಟು ಪಾಪಗಳೆಲ್ಲ ಸುಟ್ಟು ಹೋಗ್ಬೋದಲ್ವಾ, ಯಾಕೆ ಎಲ್ಲರಾಗೋದಿಲ್ಲ ಅನ್ನೋ ಸಂಶಯ ಬರುತ್ತೆ. ಆದರೆ ಅಂತಹ ಒಂದು ನಮಗೆ ಕರ್ಮಗಳು ಮೂರು ವಿಧವಾದ ಸಂಚಿತ ಆಗಾಮಿ ಪ್ರಾರಬ್ಧ ಅಂತೇಳಿ, ಪ್ರಾರಬ್ಧ ಯಾವಾಗಲೂ ಅನುಭವಿಸಲೇಬೇಕು. ಸಂಚಿತ ಆಗಾಮಿಗಳು ಮಾತ್ರ ಅವು ಹೋಗುತ್ತೆ, ಆ ಸಂಚಿತ ಆಗಾಮಿಗಳು ಹೋಗಬೇಕಂದ್ರೂ ಕೂಡ ಈ ವಿಧವಾಗಿ ಶಿವಶಿವ ಅಂತ ಜಪವನ್ನು ಮಾಡ್ತಾ ಇದ್ದು ಅದರಲ್ಲಿ ಸರಿಯಾದ ಜ್ಞಾನವನ್ನು ಅಳವಡಿಸಿಕೊಂಡು ಜ್ಞಾನೇನೇವ ಪರಂಪದಂ ಅಂತ ಹೇಳಿದಂತೆ ಅಪರೋಕ್ಷವನ್ನು ಪಡೆದರೆ ಆವಾಗ ಆ ಅಪರೋಕ್ಷ ಜ್ಞಾನದಿಂದಾಗಿ ಸಂಚಿತ ಆಗಮಿಸುತ್ತೆ. ಆದ್ದರಿಂದ ಸುಮ್ಮನೆ ಏನೋ ಮೇಲ್ನೋಟಕ್ಕೆ ಹೇಳಿಬಿಟ್ಟು ಶಾರ್ಟ್ ಕಟ್ ಹುಟ್ಟೋಗಂದ್ರೆ ಆಗಲ್ಲ, ಅದರ ಆ ಮಾರ್ಗವನ್ನು ಆವಿಹವಾಗಿ ಶಿವ ದೇವರ ಸ್ಮರಣೆಯನ್ನು ಮಾಡ್ತಾ ಭಗವಂತನ ವಿಷ್ಣುವಿನಲ್ಲಿ ನನಗೆ ಭಕ್ತಿಯನ್ನು ಕೊಡಪ್ಪ ಅಂತೇಳಿ ಮನೋಭಿಮಾನಿಯಾದ ಆ ರುದ್ರದೇವರ ಅನುಗ್ರಹಕ್ಕೆ ನಾವು ಒಳಗಾಗಿ ಅವರ ಅನುಗ್ರಹದಿಂದಾಗಿ ನಾವು ಸಾಧನೆಯನ್ನು ಮುಂದುವರಿಸಿದರೆ ಆವಾಗ ಆ ಪಾಪಗಳು ಹಾಗೆ ಸುಡುತ್ತೆ ಅನ್ನೋದು ದೃಷ್ಟಿಯಲ್ಲಿ ಇಟ್ಕೋಬೇಕಷ್ಟೇ ಹೊರತು ಸುಮ್ಮನೆ ಒಂದ್ಸಾರಿ ಹೇಳಿಬಿಟ್ಟು ಪಾಪಗಳೆಲ್ಲ ಹುಟ್ಟೋಗತ್ತೆ ಅಂತಲ್ಲ, ಅದಕ್ಕೆ ಬೇಕಾದ ಸಾಧನೆಯನ್ನು ಮಾಡಬೇಕು ಅನ್ನೋದು ಈ ಮುಖ್ಯವಾದ ಅಂಶ. ಹಾಗೆ ಹೇಳಿದ ಮೇಲೆ ಇಲ್ಲಿ ಹೇಳ್ತಾ ಇದ್ದಾರೆ, ತ್ವಮೇವ ಕಿಲ ಕಾಮತು ಸಕಲ ಮಾಮ. ಇಲ್ಲಿ ವಿರುದ್ಧ ಚರಿತನಾಗಿದ್ದಾನೆ ಭಗವಂತ. 11ನೇ ಶ್ಲೋಕ ಹೀಗಿದೆ, ತ್ವಮೇವ ಕಿಲ ಕಾಮತು ಸಕಲ ಕಾಮ ಮಾಪೂರಯನ್ನ ಪಿತ್ತಿನಯನ ಸದಾ ವಹಸಿ ಚಾತ್ರಿ ನೇತ್ರೋದ್ಭವಂ ವಿಷಂ ವಿಷಧರಾನ್ ದದತ್ ಪಿಬಸಿ ತೇನ ಚಾನಂದವಾನ್ ವಿರುದ್ಧ ಚರಿತೋಚಿತ ಜಗದಧೀಶತೆ ಭಿಕ್ಷುತ ಅಂತೇಳಿ. ಇದಕ್ಕೆ ವಿರೋಧಾಭಾಸ ಅಲಂಕಾರ ಅಂತೇಳಿ ನೋಡ್ರಿ. ಮುಂಚೆ ನಾವು ನೋಡಿದ್ದೀವಿ ಭಗವಂತ ರುದ್ರದೇವರು ಆ ಭಗವಂತನ ಅನುಗ್ರಹದಿಂದಾಗಿ ಅವರು ಹೇಗಾದರೆ ಪರಮ ವೈರಾಗ್ಯ ಮೂರ್ತಿಗಳಾಗಿದ್ದರೂ ಕೂಡ ಎಲ್ಲಾ ಐಶ್ವರ್ಯಗಳನ್ನು ಕೊಡತಕ್ಕವರಾಗಿದ್ದಾರೆ, ಅವರಿಗೆ ಏನೂ ಬೇಕಾಗಿಲ್ಲ, ಅಮಂಗಳಕರವಾದ ಸ್ಮಶಾನದಲ್ಲಿ ವಾಸ ಮಾಡಿದರೂ ಅವರು ಸರ್ವ ಮಂಗಳ ಸ್ವರೂಪರಾಗಿದ್ದಾರೆ, ಹೀಗೆ ಪರಸ್ಪರ ವಿರುದ್ಧವಾದ ಲಕ್ಷಣಗಳಿದಲ್ಲವಾ ಹೇಗೆ ಅಂದರೆ ಹೌದು ಇದತ್ತೆ. ಅದಕ್ಕೆ ವಿರೋಧಾಭಾಸದಿಂದ ಅದನ್ನು ಸುಂದರವಾಗಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಹಾಗೆ ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ವಿರುದ್ಧ ಹೇ ವಿರುದ್ಧ ಚರಿತ ಅಂತಾನೆ ಸಂಬೋಧನೆ ಮಾಡ್ತಾ ಇದ್ದಾರೆ. ತ್ವಮೇವ ಕಿಲ ಕಾಮಧು ಸಕಲ ಕಾಮ ಮಾಪೂರಯನ್ ಅಪಿ ತ್ರಿನಯನ ಸದಾ ವಹಸಿ ಚಾತ್ರಿ ನೇತ್ರೋದ್ಭವಂ ವಿಷಂ ವಿಷಧರಾನ್ ದದತ್ ಪಿಬಸಿ ತೇನ ಚ ಆನಂದವಾನ್ ವಿರುದ್ಧ ಚರಿತ ಉಚಿತ ಜಗದ್ ಅಧೀಶ ತೇ ಭಿಕ್ಷುತ ಅಂತೇಳಿ. ಇಲ್ಲಿ ಹೇ ವಿರುದ್ಧ ಚರಿತನೆ ಅಂದ್ರೆ ವಿರುದ್ಧವಾದ ಪರಸ್ಪರ ವಿರುದ್ಧವಾದ ಮುಂದಿನ ಶ್ಲೋಕದಲ್ಲಿ ಹೇಳಿದಂತೆ ವಿರುದ್ಧವಾದ ಲಕ್ಷಣಗಳಿಂದ ಕೂಡಿರುವವನೇ ಅಂತ ಹೇಳಿ. ಜಗದಧೀಶ ತ್ರಿಲೋಕಗಳಿಗೆ ಅಧಿಪತಿಯಾದಂತಹ ರುದ್ರದೇವರೇ ತವ ಭಿಕ್ಷುತ ಅಪಿ ಉಚಿತ ಏವ. ಆದ್ದರಿಂದಲೇ ರುದ್ರದೇವರು ಭಿಕ್ಷಾಪಾತ್ರರನ್ನು ಭಿಕ್ಷಕ್ಕೆ ಹೋಗ್ತಾರೆ ಅಂತ ಕೇಳ್ತೀವಿ ಎಲ್ಲಾ ಕಡೆ. ಅದೇನ್ರಿ, ಎಲ್ಲರಿಗೆ ಸಂಪತ್ತು ಕೊಡುವ ರುದ್ರದೇವರು, ಅವರು ಯಾಕೆ ಭಿಕ್ಷೆ ಬೇಡಬೇಕು ಅಂತ ಹೇಳಿದ್ರೆ ಭಿಕ್ಷುತ ಅಪಿ ಉಚಿತ, ಅದು ಉಚಿತವೇ. ಯಾ ಹೇಗಾದರೆ ಅಮಂಗಳಕರವಾದ ಸ್ಮಶಾನದಲ್ಲಿದ್ದು ಮಂಗಳ ಸ್ವರೂಪರಾಗಿದ್ದಾರೋ ಹಾಗೆ ಎಲ್ಲರಿಗೂ ಐಶ್ವರ್ಯವನ್ನು ಕೊಡತಕ್ಕವರಾಗಿಯೂ ಭಿಕ್ಷವನ್ನು ಬೇಡ್ತಾರೆ. ಅದು ಪರಸ್ಪರ ವಿರುದ್ಧ ಚರಿತೆ ಉಳ್ಳವರು, ಆದ್ದರಿಂದ ಇದಾಗತ್ತೆ ಅಂತೇಳಿ. ಆದ್ದರಿಂದ ತೇ ಭಿಕ್ಷುತ ಅಪಿ ಉಚಿತ ತ್ವಮೇವ ಕಿಲ ಕಾಮತು ಸಕಲ ಕಾಮ ಆಪೂರಯನ್ ಸ ಅಂತೇಳಿ ಅದೆಲ್ಲ ಹೇಳುವಾಗ ಇಲ್ಲಿ ಜಗದಧೀಶತೆ ಭಿಕ್ಷುತ ಅಪಿ ಉಚಿತ ವಿರುದ್ಧ ಚರಿತೋಚಿತ ಜಗದಧೀಶತೆ ಭಿಕ್ಷುತ. ಹೇ ಜಗದಧೀಶನೇ ತೇ ಭಿಕ್ಷುತ, ನಿನ್ನ ಭಿಕ್ಷೆಯನ್ನು ಬೇಡುವ ಲಕ್ಷಣವು ವಿರುದ್ಧ ಚರಿತನಾದ ಕಾರಣದಿಂದಾಗಿ ಅದು ನಿನಗೆ ಉಚಿತವೇ ಆಗಿದೆ. ಇಟ್ ಈಸ್ ರೈಟ್ ಓನ್ಲಿ ಫಾರ್ ಯು ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಹೇಗೆ ದೃಷ್ಟಾಂತಗಳನ್ನು ಕೊಡ್ತೀವಿರಿ ಅಂತೇಳಿ ದೃಷ್ಟಾಂತಗಳನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಉಚಿತ ವಿರುದ್ಧ ಲಕ್ಷಣೆಯ ಆಕ್ಷೇಪ ಉಕ್ತಿಗಳು ಯಾವುದಾದ್ರು ಬರುತ್ತೋ ಅವುಗಳಿಗೆಲ್ಲ ಸಮಾಧಾನ ರೂಪಕವಾಗಿ ವಿರೋಧಾಭಾಸ ಅಲಂಕಾರ ಅಂತ ಒಂದು ಅಲಂಕಾರ ಇದೆ. ಅಂದರೆ ಮೇಲ್ನೋಟಕ್ಕೆ ವಿರೋಧಗಳು ಕಾಣಿಸುತ್ತೆ, ಅದನ್ನು ಇನ್ನೊಂದು ಅರ್ಥ ಮಾಡಿದಾಗ ಆ ವಿರೋಧ ಹೊರಟೋಗುತ್ತೆ. ಆಭಾಸ ಇದ್ದಂತೆ ಕಾಣುತ್ತೆ, ಆಭಾಸ ಅಂದ್ರೆ ಇದ್ದಂತೆ ಕಾಣುವುದು, ನಿಜವಾಗಿ ಇರುವುದಿಲ್ಲ, ಅದನ್ನು ಆಭಾಸ ಅಂತಾರೆ. ಅಂದ್ರೆ ವಿರೋಧ ಕಾಣುತ್ತೆ, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಆ ವಿರೋಧ ಹೊರಟೋಗುತ್ತೆ, ಆಭಾಸವಾಗುತ್ತೆ. ಅದಕ್ಕೆ ವಿರೋಧಾಭಾಸ ಅಲಂಕಾರದಲ್ಲಿ ಹೇಳ್ತಾ ಇದ್ದಾರೆ ಹೇಗೆ ಅಂದ್ರೆ ತ್ವಂ ಏ ವಕೀಲ ಕಾಮಧುಕ್ ಸಕಲ ಕಾಮಾಪುರೇ, ನೀನು ಎಲ್ಲ ಕಾಮಗಳನ್ನು ಪೂರೈಸುವನಾಗಿದ್ದಿ, ಅದೇ ಕಾಮವನ್ನು ಸುಡ್ತೀಯ ನೀನು. ಕಾಮ ಎಲ್ಲ ಕಾಮಗಳನ್ನು ಪೂರೈಸುವನು, ಆದ್ರೆ ಕಾಮವನ್ನು ಸುಡುವವನು. ಇದು ಹೇಗೆ ರೀ, ಕಾಮವನ್ನು ಪೂರೈಸುವುದು ಕಾಮವನ್ನು ಸುಡುವುದು ಅಂದ್ರೆ ಏನಂದ್ರೆ, ಕಾಮ ಅನ್ನುವ ಶಬ್ದಕ್ಕೆ ಕಾಮವನ್ನು ಸುಡುವುದು ಅಂದ್ರೆ ಕಾಮನೆಗಳನ್ನು ಸುಡುವುದಲ್ಲ, ಕಾಮನೆಗಳನ್ನು ಒಂದು ಅಂದ್ರೆ ನಮ್ಮ ಮನೋಅಭಿಮಾನಿ ದೇವತೆಗಳಲ್ಲಿ ಕಾಮದೇವರು ಮನ್ಮಥನೂ ಒಬ್ಬ ಮನೋಅಭಿಮಾನಿ ದೇವತೆಯೇ ಆಗಿದ್ದಾನೆ. ನಮ್ಮ ಮನಸ್ಸಿನಲ್ಲಿ ಕಾಮನೆಗಳು ಬರುವಂತೆ ಮಾಡುವವನು, ಅಂದರಿಂದ ಅವನಿಗೆ ಕಾಮದೇವ ಅಂತಾನೆ ಹೆಸರು. ಆ ಕಾಮದೇವನನ್ನು ಮನ್ಮಥನನ್ನು ರುದ್ರದೇವರು ಸುಟ್ಟಿದ ವೃತ್ತ ಅಂತ ನಿಮಗೆಲ್ಲ ಕತೆ ಗೊತ್ತು. ನಾನು ಆ ಕಥೆಯಲ್ಲಿ ಹೋಗೋದಿಲ್ಲ, ನಿಮ್ಗೆಲ್ಲರಿಗೂ ಗೊತ್ತಾದಂತಹ ಕತೆ. ಮನ್ಮಥ ಬಾಣವನ್ನು ಬಿಟ್ಟು ರುದ್ರದೇವರ ತಪಸ್ಸನ್ನು ಭಂಗ ಮಾಡಿದಾಗ ರುದ್ರದೇವರು ಕಣ್ಣನ್ನು ತೆಗೆದು ರಾಮನ ಸುತ್ತಿದ್ರು, ಆಮೇಲೆ ರತಿ ಪ್ರಾರ್ಥನೆ ಮಾಡಿದೆ, ಅದಕ್ಕೆ ಒಂದು ವಿಧಾನವನ್ನು ಹೇಳಿದ್ರು, ಅದೆಲ್ಲ ಕತೆ ಗೊತ್ತಿತ್ತು. ಆದ್ದರಿಂದ ಕಾಮಧುಕ್ ಅಂದ್ರೆ ಕಾಮನನ್ನು ಸುಟ್ಟು ಹಾಕಿದವರು. ಆದ್ರೆ ತ್ವಮೇವ ಕಿಲ ಕಾಮಂ ದಹತೀತಿ ಕಾಮತು, ಕಾಮವನ್ನು ಸುಟ್ಟವನಾದ್ರೆ ನೀನು ಕಾಮತುಕ್ಕು. ಆದ್ರೆ ಸಕಲ ಕಾಮ ಮಾಪೂರೇ, ಭಕ್ತರ ಎಲ್ಲ ಕಾಮನೆಗಳನ್ನು ಪೂರೈಸಿ. ಅಂದ್ರೆ ಭೋಳಾಶಂಕರ ಭಕ್ತ ಸುಲಭ, ಆದ್ದರಿಂದ ಮದನ ದಾಹಕನೂ ಆಗಿದ್ದಾನೆ, ಮನೋರಥ ಪೂರಕನೂ ಆಗಿದ್ದಾನೆ. ಆದ್ದರಿಂದ ಮದನ ದಾಹಕನಾದ್ದರಿಂದ ಕಾಮಧೂಕ, ಮನೋರಥ ಪೂರಕನಾದ್ದರಿಂದ ಕಾಮಪೂರಕ, ಆದ್ದರಿಂದ ಸಕಲ ಕಾಮ ಮಾಪೂರಯನ್ ಆಗಿದ್ದಾನೆ ಅಂತೇಳಿ. ಅಷ್ಟೇ ಅಲ್ಲದೆ ಅವನು ತ್ರಿನಯನ ಸದಾ ಅವಹಸಿ ಚಾತಿ ನೇತ್ರೋದ್ಭವಂ ಅಂತೇಳಿ. ಆ ರುದ್ರದೇವರು ಹೇಗಿದ್ದಾರೆ ಅಂತ ಹೇಳಿದ್ರೆ, ಅವರು ತ್ರಿನೇತ್ರರು, ತ್ರಿನೇತ್ರರಾಗಿದ್ರು ಅತ್ರಿನೇತ್ರೋದ್ಭವರಾಗಿದ್ದಾರೆ. ಅಂದರೆ ಇಲ್ಲಿ ಶಬ್ದ ರೂಪದಲ್ಲಿ ವಿರೋಧ, ಇಲ್ಲಿ ವಿರೋಧಗಳು ಎರಡು ರೀತಿಯಾದ ವಿರೋಧಗಳು ಇರಬಹುದು. ಒಂದು ಶಬ್ದ ರೂಪ ವಿರೋಧ, ಇನ್ನೊಂದು ಅರ್ಥ ರೂಪ ವಿರೋಧ. ನಾವು ಕಾಮದು ಕಾಮ ಮಾಪೂರಯನ್ ಅನ್ನುವಾಗ ಶಬ್ದ ರೂಪವು ಅರ್ಥ ರೂಪದಲ್ಲಿಯೂ ವಿರೋಧ ಅಲ್ಲಿದೆ, ಅದನ್ನು ಪರಿಹಾರ ಮಾಡಿದ್ದೀವಿ. ಇಲ್ಲಿ ರುದ್ರದೇವರು ತ್ರಿನೇತ್ರರು, ಆದ್ರೆ ಅತ್ರಿನೇತ್ರೋದ್ಭವರು. ನೀವು ಅರ್ಘ್ಯವನ್ನು ಬಿಡುವಾಗ ಅತ್ರಿನೇತ್ರೋದ್ಭವ ಅಂತ ಹೇಳಿ ಚಂದ್ರನ್ ಹೇಳಿ ಚಂದ್ರಾರ್ಘ್ಯವನ್ನು ಬಿಡುವುದು ನಿಮ್ಮೆಲ್ಲರಿಗೂ ಗೊತ್ತು, ಅತ್ರಿನೇತ್ರೋದ್ಭವ ಅಂತೇಳಿ. ಅಂತ ಹೇಳಿದರೆ ಅತ್ರಿನೇತ್ರದಿಂದ ಹುಟ್ಟಿದವನು ಅಂಥೇಳಿ, ಅತ್ರಿ ಅನ್ನೋ ಋಷಿ, ಅದು ಆ ವಿಧದ ಪರಿಹಾರ. ಮೊದಲು ತ್ರಿನೇತ್ರ ಆಗಿದ್ದಾನೆ ಅತ್ರಿನೇತ್ರ, ಅತ್ರಿ ಅಂದ್ರೆ ತ್ರಿನೇತ್ರಾಣಾಂ ಉದ್ಭವ ಪ್ರಾದುರ್ಭಾವ, ತ್ರಿನೇತ್ರೋದ್ಭವನಾದವನು ಅಂತ ಮೇಲ್ನೋಟದ ಅರ್ಥ ತಗೊಂಡ್ರೆ ಅತ್ರಿನೇತ್ರೋದ್ಭವ ತ್ರಿನೇತ್ರ ಉದ್ಭವನು ಅಲ್ಲ. ಅಂದರೆ ಇಲ್ಲಿ ಅತ್ರಿನೇತ್ರೋದ್ಭವನಾದಂತಹ ಯಾರಿದ್ದಾನೋ ಅವನನ್ನು ವಹಸಿ ಧಾರಣೆ ಮಾಡಿದ್ದಾನೆ, ತ್ರಿನೇತ್ರೋದ್ಭವನನ್ನು ಧಾರಣೆ ಮಾಡಿದ್ದೀಯಾ, ನೀನು ತ್ರಿನೇತ್ರನಾಗಿದ್ದೀಯಾ. ಅದು ಹೇಗರಿ, ತ್ರಿನೇತ್ರಾಣಾಂ ಉದ್ಭವ ಪ್ರಾದುರ್ಭಾವ ತದ್ ಅಭಾವಂ ಚ ಸದಾ ವಹಸಿ. ಅಂದ್ರೆ ಅತ್ರಿನೇತ್ರೋದ್ಭವವನ್ನು ಧರಿಸಿದವನು, ಅಂದ್ರೆ ತ್ರಿನೇತ್ರ ಉದ್ಭವ ಅಂದ್ರೆ ಹುಟ್ಟಿದ್ದು ಅಂತ ಒಂದರ್ಥ, ಉದ್ಭವ ಅಂದ್ರೆ ಉದ್ಭಾವ, ಆ ಉದ್ಭಾವವಿಲ್ಲದವನು, ತ್ರಿನೇತ್ರ ಉದ್ಭಾವ ಇಲ್ಲದವನ್ನ ಅಂದ್ರೆ ನೀನು ಆ ತ್ರಿನೇತ್ರ ಉದ್ಭಾವವನ್ನು ಅದರ ಅಭಾವವನ್ನು ಧರಿಸಿದ್ದಿ ಅಂತ ಅರ್ಥ. ಆದ್ದರಿಂದ ಅತ್ರಿನೇತ್ರೋದ್ಭವಂ ವಹಿಸಿ ಅಂತ ಹೇಳಿದಾಗ ತ್ರಿನೇತ್ರ ಉದ್ಭಾವವನ್ನು ತ್ರಿನೇತ್ರ ಉದ್ಭಾವವನ್ನು ನೀನು ಧರಿಸಿದ್ದಿ ಅಂತೇಳಿ. ಆದ್ದರಿಂದ ಇಲ್ಲಿ ನಮ್ಗೆ ಇನ್ನೊಂದು ನೋಡ್ಬೋದು, ಅತ್ರಿನೇತ್ರ ಉದ್ಭವ ಅಂತ ಕರೆಯುವುದು ದುರ್ವಾಸರನ್ನು ಕರೆಯೋದಿದೆ, ಆದರೆ ಚಂದ್ರನನ್ನು ಕರೆಯೋದಿದೆ. ಇಲ್ಲಿ ಚಂದ್ರ ಅನ್ನುವ ಅರ್ಥ, ದುರ್ವಾಸ ಅನ್ನುವ ಅರ್ಥ ಇಲ್ಲಿ ಬರೋದಿಲ್ಲ. ಇಲ್ಲಿ ಚಂದ್ರ ಅನ್ನುವ ಚಂದ್ರನನ್ನು ಧರಿಸಿದ್ದಾನೆ ಚಂದ್ರಶೇಖರ ರುದ್ರದೇವರು. ಆದ್ದರಿಂದ ಚಂದ್ರಶೇಖರ, ಇಲ್ಲಿ ಚಂದ್ರ ಅತ್ರಿನೇತ್ರ ಉದ್ಭವನಾದವನು ಚಂದ್ರ ಅನ್ನುವ ಅರ್ಥ ತಗೋಬೇಕು, ದುರ್ವಾಸ ಅನ್ನುವ ಅರ್ಥವನ್ನು ಇಲ್ಲಿ ತಗೋಬಾರದು. ಆದ್ದರಿಂದ ಇಲ್ಲಿ ವಿರೋಧ ಆಭಾಸ ಹೇಗಾಗತ್ತೆ ಅಂತ ಹೇಳಿದ್ರೆ, ಅತ್ರಿನೇತ್ರ ಉದ್ಭವನಾದ ಚಂದ್ರನನ್ನು ಧರಿಸಿದವನು, ಆದ್ದರಿಂದ ಹೌದು ಅದೇನು ವಿರೋಧ ಇಲ್ಲ, ತ್ರಿನೇತ್ರನಾಗಬಹುದು. ಅತ್ರಿನೇತ್ರ ಉದ್ಭಾವವನ್ನು ಧರಿಸಿದ್ದಾನೆ ಅಂತಲ್ಲ, ಅಂದ್ರೆ ತ್ರಿನೇತ್ರ ಉದ್ಭಾವದ ಅಭಾವವನ್ನು ಧರಿಸಿದ್ದಾನೆ ಅಂತ ತಗೋಬೇಡ್ರಿ. ಅತ್ರಿ ಅನ್ನುವ ಋಷಿಯ ನೇತ್ರದಿಂದ ಉದ್ಭವಿಸಿದಂತಹ ಚಂದ್ರನನ್ನು ಶಿರಸ್ಸಿನಲ್ಲಿ ಧರಿಸಿದವನು ಅಂತ ಅರ್ಥ ತಗೊಂಡ್ರೆ ವಿರೋಧ ಆಭಾಸ ಆಗತ್ತೆ. ಆದ್ದರಿಂದ ತ್ರಿನೇತ್ರನೂ ಆಗಿದ್ದಿ, ಅತ್ರಿ ಋಷಿಗಳ ನೇತ್ರದಿಂದ ಹುಟ್ಟಿದ ಚಂದ್ರನನ್ನು ಶಿರಸ್ಸಿನಲ್ಲಿ ಧರಿಸಿದವನು ಆಗಿದ್ದಿ, ಆದ್ದರಿಂದ ನೀನು ಈ ವಿಧವಾಗಿ ವಿರೋಧ ಪರಸ್ಪರ ವಿರೋಧವಾಗಿ ತೋರುವ ಶಬ್ದಗಳಿದೆ, ಆದರೆ ಅದನ್ನು ಪರಿಹಾರ ಮಾಡಬಹುದು ಅಂತೇಳಿ. ಇನ್ನೊಂದು ವಿಷಂ ವಿಷದಿರ ಧರಾನ್ ದದತ್ತಿ ಬಸಿ, ನೀನು ಒಂದು ಕಡೆ ವಿಷವನ್ನು ಕುಡಿದು ಬಿಟ್ಟಿಯ, ಇನ್ನೊಂದು ಕಡೆ ವಿಷಧರರನ್ನು ಧಾರಣೆ ಮಾಡಿದೀಯ. ಇಲ್ಲಿ ಕೂಡ ಶಬ್ದ ವಿರೋಧ, ಅರ್ಥ ವಿರೋಧ ಏನಿಲ್ಲ, ಯಾಕಂದ್ರೆ ಅದಕ್ಕೇನು ವಿಷವನ್ನು ಕುಡಿಬಹುದು, ವಿಷಧಾರಿಗಳಾದ ಹಾವುಗಳನ್ನು ಧಾರಣೆ ಮಾಡಬಹುದು, ಅದಕ್ಕೇನು ಅಂತ. ಆದರೆ ಶಬ್ದ ವಿರೋಧ ಇದ್ದಂತೆ ಕಾಣತ್ತೆ, ಆದರೆ ವಿಷಪಾನಾದಿನ ಆನಂದವಾನ್, ವಿಷವನ್ನು ಕುಡಿದಿ ಆದರೆ ಆನಂದದಿಂದ ಇದ್ದಿ, ವಿಷಧರಗಳಾದ ಹಾವುಗಳನ್ನು ಧಾರಣೆ ಮಾಡ್ತಾ ಇದ್ದಿ. ನಿಜವಾಗಿ ವಿಷಧರವಾದ ಅಂದ್ರೆ ವಿಷಗಳನ್ನು ಧರಿಸುವುದಂತ ಹಾವುಗಳು, ಆ ಹಾವುಗಳನ್ನು ನೀನು ಧರಿಸಿದಾಗ ಅದು ಆನಂದ ಕೊಡಬಾರದು, ಆನಂದ ಕೊಡತ್ತೆ ನಿನಗೆ. ವಿಷವನ್ನು ಕುಡಿಯುವುದು ಆನಂದ ಕೊಡಿತು, ವಿಷವನ್ನು ಧಾರಣೆ ಮಾಡಿದ ಹಾವುಗಳನ್ನು ನೀನು ಧರಿಸುವುದು ಆನಂದ, ಅದೇ ಆನಂದ. ಹೌದು, ಅವರಿಗೆ ರುದ್ರದೇವರಿಗೆ ವಿಷ ಏನೂ ಮಾಡೋದಿಲ್ಲ, ವಿಷಧರ ಆದ ಹಾವುಗಳು ಏನು ಅಂದ್ರೆ ರುದ್ರದೇವರಿಗೆ ಯಾವ ಪೀಡೆಯೂ ಬರೋದಿಲ್ಲ. ಆದ್ದರಿಂದ ಅವರು ವಿಷವನ್ನು ಕುಡಿಯುವುದು, ವಿಷಧರಿಗಳ ಧಾರಿಗಳಾದ ಹಾವುಗಳನ್ನು ಧಾರಣೆ ಮಾಡುವುದು ಎರಡೂ ಕೂಡ ವೃದ್ಧದೇವರಲ್ಲಿ ಆ ವಿರೋಧ ಅಭಾವ ಆಗತ್ತೆ, ಆಭಾಸ ಆಗತ್ತೆ. ಯಾಕಂದ್ರೆ ಸರ್ಪಭೂಷಣರು, ಸರ್ಪಭೂಷಣರಾಗಿದ್ದಾರೆ. ಆದ್ದರಿಂದ ವೃದ್ಧದೇವರಿಗೆ ಕುಡಿಯುವುದು ವಿಷಹರಣ ಶಕ್ತಿ ಅವರಿಗೆ ಇದೆ. ಆದ್ದರಿಂದ ಅವರಿಗೆ ಇದು ಯಾವ ವಿರೋಧವನ್ನು ಉಂಟು ಮಾಡುವುದಿಲ್ಲ ಅಂತ ಹೇಳಿ, ಈ ವಿಧವಾಗಿ ಅವರಲ್ಲಿ ಕಾಣುವ ವಿರೋಧಗಳೆಲ್ಲವೂ ಕೂಡ ತೇನಚ ಆನಂದವಾನ್, ಅದರಲ್ಲಿಯೂ ಆನಂದವೇ. ವಿಷಧರಿಗಳನ್ನು ಧಾರಣೆ ಮಾಡಿದರೂ, ವಿಷವನ್ನು ಕುಡಿದರೂ ಅವರಿಗೆ ಯಾವುದು ಆನಂದವೇ ಆಗತ್ತೆ, ದುಃಖವಾಗೋದಿಲ್ಲ. ಯಾಕೆ ವಿಷವನ್ನು ಕುಡಿದ್ರೆ ಏನೇನು ಆನಂದ ಆಗತ್ತೆ ಅಂದ್ರೆ, ಲೋಕೋದ್ಧಾರಣ ಮಾಡಿದ್ದಾರೆ, ಲೋಕಗಳನ್ನು ಉದ್ಧಾರ ಮಾಡಿದ್ದಾರೆ, ಅದರ ಆನಂದವೇ. ವಿಷವನ್ನು ಕುಡಿದಕ್ಕ ಆನಂದ ಅಲ್ಲ, ವಿಷವನ್ನು ಕುಡಿಯುವುದರ ಮೂಲಕವಾಗಿ ಲೋಕದ ಉದ್ಧಾರ ಮಾಡಿದ್ದಾರೆ, ಆದ್ದರಿಂದ ಆನಂದ. ಹಾವುಗಳನ್ನು ಧರಿಸಿದ್ದಾರೆ ಅಂದ್ರೆ, ಹಾವುಗಳನ್ನು ಧರಿಸಿದ ಮೂಲಕ ಏನೋ ಖುಷಿ ಬಂತಲ್ಲ, ಆ ಹಾವುಗಳು ಈ ವೃದ್ಧದೇವರ ಸೇವೆ ಮಾಡಬೇಕಂತ ಬಂತು, ಆದ್ದರಿಂದ ಅವುಗಳನ್ನು ಧರಿಸುವುದರ ಮೂಲಕವಾಗಿ ಅವರಿಗೆ ಉದ್ಧಾರ ಮಾಡಿದ್ದಾರೆ, ಆ ಹಾವುಗಳನ್ನು ಉದ್ಧಾರ ಮಾಡಿದ್ದಾರೆ, ಆದ್ದರಿಂದಲೂ ಅವರಿಗೆ ಆನಂದ ಅಂತೇಳಿ ಈ ವಿಧವಾಗಿ ವಿರುದ್ಧ ಚರಿತಗಳು ವೃದ್ಧದೇವರಲ್ಲಿ ಅಲಂಕಾರ ಪ್ರಾಯವೇ ಆಗಿದೆ ಹೊರತು ಅವರಿಗೆ ಯಾವ ವಿಧವಾದಂತಹ ತೊಂದರೆಯೂ ಉಂಟು ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ಈ ವಿರೋಧಾಭಾಸ ಅಲಂಕಾರ ಅನ್ನುವುದು ಕಾವ್ಯಗಳಲ್ಲಿ ಬಹಳ ಸುಂದರವಾದದ್ದು. ಕೃಷ್ಣನ ಕಥೆಯಲ್ಲಿ ಕೂಡ ಗೋಪಿಕರ ವಿಷಯದಲ್ಲಿ ಅಲ್ಲೆಲ್ಲ ಕೂಡ ಈ ವಿಧವಾದಂತಹ ವಿರೋಧಾಭಾಸ ಅಲಂಕಾರ ಬಹಳ ಸುಂದರವಾಗಿ ವರ್ಣನೆ ಮಾಡಿ ಹೇಳಿದ್ದಾರೆ. ಅದೆಲ್ಲ ಕಾಲಕ್ಕೆ ಅಷ್ಟು ಸಮಯ ಇಲ್ಲ, ಆದ್ದರಿಂದ ಅವೆಲ್ಲ ಮಾಡ್ತಾ ಇಲ್ಲ. ನೆಕ್ಸ್ಟ್ 12ನೇ ಶ್ಲೋಕದಲ್ಲಿ ರುದ್ರದೇವರ ಸ್ತೋತ್ರವನ್ನು ಮುಂದುವರಿಸ್ತಾ ಇದ್ದಾರೆ. ನಮ ಶಿವ 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 ಶಿವಾರ್ಧ ತುಂತಾ ಶಿವಂ ನಮೋ ಹರ 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 ಅಂತರಿ ಮೇ ದೃಶಂ ನಮೋ ಭವ ಭವಾಭವ ಪ್ರಭವ ಭೂತಯೇ ಮೇ ಭವಂ ನಮೋ ಮೃಡ ನಮೋ ನಮ ಉಮೇಶ ತುಭ್ಯಂ ನಮಃ ಅನ್ನುವುದು. ಅದರ ಅರ್ಥವನ್ನು ನಾವು ನೆಕ್ಸ್ಟ್ ಕ್ಲಾಸ್ನ ನೋಡೋಣ. ಅದೇ ಶ್ರೀನಿವಾಸ, ಏನಾದರೂ ಪ್ರಶ್ನೆಗಳಿದ್ದರೆ ಸ್ಟಾರ್ 6 ಒತ್ತಿ ಅನ್ಮ್ಯೂಟ್ ಮಾಡಿಕೊಂಡು ಕೇಳಬಹುದು. ಹರೇ ಶ್ರೀನಿವಾಸ.
ಹರೇ ಮಹೇಶ್ವರ, ನಮಸ್ಕಾರ ಗುರುವೆ.
ನಮಸ್ಕಾರ.
ಇದು ಇದು ಹಾಮು ವಿಷ ಅಲ್ಲ ಇತ್ತು, ಬಟ್ ಇದು ಇದು ಯಾಕೆ ಇಟ್ಟಿರ್ತಾರೆ, ಅದು ಇದಕ್ಕೋಸ್ಕರ ಇರ್ತಾರೆ, ಕಬಾಳ ಇಟ್ಟಿರ್ತಾರೆ, ಅದು ಹೆಂಗೆ ಇದು ಮಾಡೋದು? ಕಬಾಳ
ಯಾವುದು? ಹಾಲಹಲ ವಿಷ ಅದು, ಅದೇ ಹೇಳ್ತೀರಾ? ಇಲ್ಲ,
ಕಬಾಳ ಕೇಳಿ ಇದು ಮಂದ ಓಡು ಓಡಿ ಕೇಳಿ ಇದು
ಕಪಾಳವನ್ನು
ಕಬಾಳ ಇಟ್ಟಿರ್ತಾರೆ ಕೇಳಿ, ಇದಕ್ಕೆ ಇಟ್ಟಿರ್ತಾರೆ ಕಬಾಳ ಯಾಕೊಂದು ಕೇಳಿ ಧರಿಸಿದ್ದಾರೆ, ಏನು ಹೇಳ್ತದೆ, ಏನು ವಿಶೇಷ?
ಏನು ವಿಶೇಷ ಅಂತ ಹೇಳಿದರೆ, ಅವೇ ವೈರಾಗ್ಯ ಮೂರ್ತಿಗಳು. ಸೊ ಒಂದೊಂದು ರುಂಡಮಾಲೆಯನ್ನು ಧಾರಣೆ ಮಾಡುವುದು ಎಲ್ಲ ಕೂಡ ಅವ್ರ ವೈರಾಗ್ಯದ ಪ್ರದರ್ಶನೆ ಅಷ್ಟೇ. ಅಂದ್ರೆ ಅವರಿಗೆ ಯಾವುದರ ಮೇಲೆಯೂ ಕೊನೆ ನೋಡ್ರಿ, ವೈರಾಗ್ಯ ಚಿಂತನೆ ಮನಸ್ಸಿನಲ್ಲಿ ಅವರು ಮನೋಅಭಿಮಾನಿ ದೇವತೆಗಳು. ರುಂಡಮಾಲೆಯನ್ನು ಧರಿಸಿದಾಗ ಏನಂದ್ರೆ, ಇದು ಫೈನಲ್ ಆಗಿ ದೇಹ ಅನ್ನುವುದು ನಾಶವಾಗುವಂತದ್ದು, ನಾಶವುಳ್ಳದು ದೇಹ. ನಾವು ಭಗವಂತನನ್ನು ಧ್ಯಾನ ಮಾಡಿ ಭಗವಂತನ ಮೂಲಕವಾಗಿ ಮುಕ್ತಿಯನ್ನು ಪಡೆಯಬೇಕು ಅಂತ ಹೇಳಿದರೆ ಅಶಾಶ್ವತವಾದ ದೇಹದ ಮೇಲೆ ಅಭಿಮಾನವನ್ನು ಬಿಡಬೇಕು. ಆದ್ದರಿಂದ ದೇಹಾಭಿಮಾನ ಅನ್ನುವುದು ಬಿಡಬೇಕು ಅನ್ನೋದು ಸೂಚನೆ ಮಾಡುವುದಕ್ಕಾಗಿ ಕಪಾಳ ಅನ್ನೋದೇನು, ಕಪಾಳ ಅನ್ನೋದು ದೇಹದ ಒಂದು ಭಾಗ, ಅದು ಜಡವಾದದ್ದು. ಸೊ ಜಡವಾದ ಆ ಕಪಾಳ ಅದನ್ನು ಹಿಡ್ಕೊಂಡು ಕೂಡ ಅವರಿಗೆ ಅದರಿಂದ ಯಾವ ಅಮಂಗಳವೂ ಬರೋದಿಲ್ಲ. ಈ ಕಪಾಳ ಹಿಡ್ಕೊಳ್ಳುವುದರ ಮೂಲಕವಾಗಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ, ಎಲ್ಲರೂ ಕೂಡ ದೇಹ ಅಭಿಮಾನವನ್ನು ಬಿಡಬೇಕು ಅನ್ನುವುದು ಸೂಚನೆ ಮಾಡುವುದಕ್ಕಾಗಿ. ಸೊ ವೈರಾಗ್ಯ ಪ್ರದರ್ಶನ, ಆದ್ದರಿಂದ ವೈರಾಗ್ಯವನ್ನು ಸೂಚನೆ ಮಾಡುವುದಕ್ಕಾಗಿ ಕಪಾಳವನ್ನು ಕೈಯಲ್ಲಿ ಹಿಡ್ಕೊಳ್ಳುವುದು, ಕಪಾಳದ ಮಾಲೆಯನ್ನು ಧರಿಸುವುದು, ಇದೆಲ್ಲವೂ ಕೂಡ ದೇಹದ ಮೇಲೆ ಅಭಿಮಾನವಿಲ್ಲ ಅನ್ನುವುದು ತೋರಿಸುವುದಕ್ಕಾಗಿ. ಅಷ್ಟೇ ಅಲ್ಲದೆ ಭಕ್ತರಿಗೂ ಕೂಡ ದೇಹದ ಮೇಲೆ ಅಭಿಮಾನವನ್ನು ಬಿಡರಿ ಅಂತ ಇನ್ಸ್ಟ್ರಕ್ಷನ್ ಕೊಡುವುದು. ರುದ್ರದೇವರು ಕಪಾಳವನ್ನು ಕೈಯಲ್ಲಿ ಹಿಡ್ಕೊಳ್ಳುವುದು, ಕಪಾಳ ಮಾಲೆಯನ್ನು ಧರಿಸುವುದು, ಭಕ್ತರಿಗೆ ದೇಹದ ಮೇಲೆ ಅಭಿಮಾನವನ್ನು ಬಿಡ್ರಿ, ಕೊನೆಯಾಗಿ ದೇಹದ ಸ್ಥಿತಿ ಇದೇ ಆಗತ್ತೆ, ದೇಹ ನಾಶವಾಗಿ ಹೋಗುವಂಥದ್ದು. ಅಂತಹ ದೇಹದ ಮೇಲೆ ಅಭಿಮಾನವಿರಬಾರದು. ಆ ಒಳಗೆ ಇರುವ ಭಗವಂತನನ್ನು ಮಾತ್ರ ಧ್ಯಾನ ಮಾಡಿ ಭಗವಂತನ ಮೇಲೆ ನಾವು ಮನಸ್ಸನ್ನು ಇಟ್ಟು ಸಾಧನೆ ಮಾಡಬೇಕು ಅನ್ನೋದು ತೋರಿಸುವುದಕ್ಕಾಗಿ ಮಾಡುವಂಥದ್ದು.
ನಮಸ್ಕಾರ. ಹರೇನ ಮಹೇಶ್ವರ.
ಸೊ ಅಫ್ಕೋರ್ಸ್ ಬ್ರಹ್ಮಕಪಾಳದ್ದು ಕತೆ ಬೇರೆ. ಬ್ರಹ್ಮಕಪಾಳದ್ದು ಅದನ್ನು ಬ್ರಹ್ಮದೇವರ ಶಿರಸ್ಸನ್ನು, ಬ್ರಹ್ಮದೇವರ ಒನ್ ಆಫ್ ದ ತಲೆಯಲ್ಲಿ ಅಪಸ್ವರ ಬಂದಾಗ ಆ ಸಿರೆಯನ್ನು ಕಡುವುದು, ಅದರಿಂದ ಅದು ಕೈಗೆ ಹತ್ಕೊಳ್ಳುವುದು, ಆವಾಗ ಅದು ಬ್ರಹ್ಮ ಕಪಾಳಕ್ಕೆ ಬಂದಾಗಲೇ ಅದು ಬಿಡುವುದು, ಅದು ಬೇರೆ ಕಥೆ ಇದೆ. ಬಟ್ ಅದು ಒಂದು ಬ್ರಹ್ಮ ಕಪಾಳಕ್ಕೆ ಮಾತ್ರ ಸಂಬಂಧಿಸತಕ್ಕದ್ದು. ಅಷ್ಟಲ್ಲದೆ ರುಂಡೆಯ ಮಾಲೆ ಇದು ಬೇರೆ.
ಗುರುಗಳೇ, ನಂಗೊಂದು ಕ್ವಶನ್ ಇದೆ. ಶ್ರೀನಿವಾಸ್ ಸರ್ ನಮಸ್ಕಾರ. ಹಲೋ,
ಹೇಳಿ ಹೇಳಿ ಹೇಳಿ.
ಗುರುಗಳ, ಆ ಕಥೆ ಹೇಳಿದ್ರಲ್ಲ, ಅದು ಬ್ರಹ್ಮನ್ ಕಥೆ. ಬ್ರಹ್ಮನಿಂದ ಅಪಸ್ವರ ಬಂತು, ರುದ್ರದೇವರು ಅದನ್ನ ತಡ್ಕೊಳಕ್ ಆಗ್ಲಿಲ್ಲ, ಅವ್ರು ಕಟ್ ಮಾಡಿದ್ರು ಒಂದ್ ತಲೆ, ಐದ್ ತಲೆ ಅವ್ರು ಇದ್ರು ಬ್ರಹ್ಮ.
ಹೌದು,
ಅದೇನ್ ಮೋಹಕ ಕಥೆನೋ, ಏನ್ ನಿಜವಾಗ್ಲೂ ಆ ಕಥೆ ಇದೆಯೋ, ಆಮೇಲೆ ಬ್ರಹ್ಮದೇವರಿಗೆ ಹಾಗೆ ಆಗೋಕ್ ಹ್ಯಾಕ್ ಸಾಧ್ಯ ಅದ, ಅವ್ರಿಗೆ ಐದ್ ತಲೆ ಇರೋದು, ಆಮೇಲೆ ಅವರಿಂದ ಅಪಸ್ವರ ಬರೋದು, ಬಿಕಾಸ್ ಅವರೇ ಆದಿ ಪುರುಷ, ಹ್ಯಾಕ್ ಸಾಧ್ಯ ಅದು?
ಅದು ಬೇಕಂತೆ ಮಾಡಿದ್ದು. ಯಾಕಂತ ಹೇಳಿದ್ರೆ ನೋಡ್ರಿ, ನಿಮಗೆಲ್ಲರಿಗೂ ಗೊತ್ತಾದಂತೆ ಹನುಮಂತ ದೇವರು ವಾಯುದೇವರು ಭಾಗಬ್ರಹ್ಮ ಆಗ್ತಾರೆ ಅಂತೇಳಿ. ಆಮೇಲೆ ಆದ್ದರಿಂದ ಪಂಚಮುಖ ಆದ ಹನುಮಂತ ದೇವರು ಬ್ರಹ್ಮ ಆದಾಗ ಅವ್ರು ಪಂಚಮುಖಗಳು ಇತ್ತು. ಆದ್ರೆ ಅವ್ರಿಗೆ ಚತುರ್ಮುಖನೇ ಇರಬೇಕಂತ ಅವರ ಇಚ್ಛೆ, ಚತುರ್ಮುಖ ಬ್ರಹ್ಮ ದೇವರು ಅವ್ರು ಚತುರ್ಮುಖನೇ ಆಗಬೇಕು. ಆದ್ದರಿಂದ ಆ ಒಂದು ತಲೆ ಬೇಕಂತಲೇ ಅದನ್ನು ಬಿಡಬೇಕನ್ನುವ ಇಚ್ಛೆ. ಆದ್ದರಿಂದ ಬೇಕಂತ ಅದನ್ನು ಹೀಗೆ ರುದ್ರದೇವರಿಗೆ ಆ ಪ್ರೇರಣೆಯನ್ನು ಕೊಟ್ಟು ಆ ವಿಧವಾಗಿ ಅಪಸ್ವರನ್ನು ಹೇಳುವಂತೆ ಮಾಡಿ ಆ ರುದ್ರದೇವರು ಕೊಡುವಂತೆ ಎಲ್ಲ ಮಾಡ್ತಾರೆ. ಅದು ಬೇಕು, ಅವರ ಇಚ್ಛೆಯಿಂದ ಆಗಿದ್ದೆ, ಅದು ಡಿಸೈರ್ಸ್ ಫಾರ್ ಇಟ್. ಆದ್ದರಿಂದ ಅದೇನೋ ಆಕ್ಸಿಡೆಂಟ್ ಅಲ್ಲ, ಹಾಗಾಗಿ ಅವರೇನು ಕೈಲಾಗಲಿಲ್ಲ. ಯಾಕಂದ್ರೆ ಆದಿಕವಿ ಬ್ರಹ್ಮದೇವರು ಭಗವಂತ ಅನುಗ್ರಹ ಇರುವಂತವರು, ನಿತ್ಯ ಇರುವಂತವರು. ಆದ್ದರಿಂದ ಅವರು ಬೇಕಂತಾನೆ ಚತುರ್ಮುಖರಾಗಿ ಇರಬೇಕಂತ ಭಗವಂತನ ಇಚ್ಛೆ ಅವರ ಇಚ್ಛೆ ಆಗಿದ್ದಾದ್ದರಿಂದ ಅದನ್ನಕ್ಕೆ ರುದ್ರದೇವರನ್ನು ನಿಮಿತ್ತಿ ಕಠಿಣ ಮಾಡಿಕೊಂಡರು ಅಷ್ಟೇ. ನೀವು ರುದ್ರದೇವರ ಮೂಲಕವಾಗಿ ಅದನ್ನು ಸಾಧಿಸ್ಬೇಕಂತ ಹೇಳಿ. ಆದ್ರೂ ರುದ್ರದೇವರು ಅದು ಮಾಡಿದಕ್ಕಾಗಿ ನಮಗೆ ಇದು ಅಂಬರಣಿ ಸೂಕ್ತದಲ್ಲಿ ಒಂದು ಬರತ್ತು ಹೇಳುವಾಗ, ಎಂ ಬ್ರಹ್ಮ ತಂ ಬ್ರಹ್ಮಾನ್ಕುಂ ತಂ ನೃಷಿಂ ತಂ ಸುಮೇಧಾಮ್ ಅಂತ ಹೇಳಿ, ರುದ್ರಾಯ ಧನುರಾತನೊಮ್ಮೆ ಬ್ರಹ್ಮದ್ವಿಷೇಶರವೇ ಹಂತವಾವು ಅಂತ ಹೇಳಿ. ಕೊನೆಯಾಗಿ ಈ ವಿಧವಾಗಿ ಬ್ರಹ್ಮದೇವರಿಗೆ ಅದು ಮಾಡಿದಂತಹ ರುದ್ರದೇವರಿಗೆ ಕೊನೆಯಲ್ಲಿ ಅವರು ಸಂಹಾರ ಕಾರ್ಯವನ್ನು ಮುಗಿಸಿದ ಮೇಲೆ ಅವರ ಮೇಲೆಯನ್ನು ಕೂಡ ಅವರ ಸಂಹಾರವನ್ನು ಲಕ್ಷ್ಮೀದೇವಿ ಮಾಡ್ತಾಳೆ, ಧನುಸ್ಸನ್ನು ತಂದು ಅಂತ ಹೇಳಿ. ಅದಕ್ಕೆ ಬೇಕಾದ ಕಾರ್ಯವೇ ನಡಿಬೇಕು. ಆದ್ದರಿಂದ ಅದು ಆಗತ್ತೆ. ಪ್ಲಸ್ ಆವಾಗ ಅವರು ರುದ್ರದೇವರು ಆ ವಿಧವಾಗಿ ಬ್ರಹ್ಮದೇವರ ಶಿರಸ್ಸು ಕಡಿದಾಗ ಅದು ಅವ್ರ ಕೈಗೆ ಹತ್ಕೊಂಡು ಹೋಗುತ್ತೆ. ಆ ಬ್ರಹ್ಮ ಕಪಾಳಕ್ಕೆ ಅಲ್ಲಿ ಆ ಬದರಿ ಸ್ಥಾನಕ್ಕೆ ಅದಕ್ಕೆ ಇರುವ ಮಹಾತ್ಮ್ಯವನ್ನು ಲೋಕಕ್ಕೆ ತಿಳಿಸಿಕೊಡುವುದಕ್ಕೂ ಆ ವೃತ್ತಾಂತವನ್ನು ಉಪಯೋಗಿಸ್ತಾರೆ. ಆದ್ದರಿಂದ ಅವ್ರು ಎಲ್ಲಾ ಕಡೆ ಎಲ್ಲಿ ಹೋದ್ರೂ ಆ ಕೈಗೆ ಅದು ಬಿಟ್ಟು ಹತ್ಕೊಂಡಿರತ್ತೆ. ಬದರಿ ನಾರಾಯಣ ಕೈಯಿಂದ ಬಿಟ್ಟು ಹೋಗುತ್ತೆ, ಆ ನಾರಾಯಣನ ಅನುಗ್ರಹದಿಂದ, ಬದರಿನಾರಾಯಣ ಅನುಗ್ರಹದಿಂದ ಅಂತ ಹೇಳಿ. ಆ ಬದರಿನಾರಾಯಣ ಮಹಿಮೆಯನ್ನು ಲೋಕಕ್ಕೆ ತೋರಿಸುವುದಕ್ಕಾಗಿ ಇದೆಲ್ಲ ನಾಟಕ
ಮಾಡ್ತಾರೆ. ನಿಜ ಇದೆಯೋ ಇಲ್ಲೋ ಗೊತ್ತಿಲ್ಲ ಪುರಾಣದಲ್ಲಿ, ಬಟ್ ನಾನು ಸೀರಿಯಲ್ ನಲ್ಲಿ ದೇವಕಿ ದೇವ ಮಹಾದೇವ್ ಸೀರಿಯಲ್ ಬಂದಿತ್ತಲ್ಲ, ಅದರಲ್ಲಿ ತೋರಿಸ್ತಾ ಇದ್ರು ದಕ್ಷ ಪ್ರಜಾಪತಿ ಇಸ್ ಆಂಗ್ರಿ ಆನ್ ಶಿವ ಬಿಕಾಸ್ ದಟ್ ವಾಸ್ ಒನ್ ಆಫ್ ದ ರೀಸನ್ that he cut off his dad's head.
ಇದಕ್ಕಾಗಲ್ಲ. ಆಯ್ತು ರೀ, ಮತ್ತು ಬರುವಾರ ನೋಡೋಣ ರೀ ಹರೀಶ್ ಮಾಸ್ತ.